ಪಾರ್ಟ್ ಆಫ್ ಬ್ರಹ್ಮನ್ ಅಂತ ಯಾಕೆ ಹೇಳಬಾರದು? ಇದು ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕೀಗ. ಸಾದೇತ ಯಥಾ ಪ್ರತಿಬಿಂಬತ್ವಮೇವ ತತ್ವಂ ಅಂಶಶಬ್ದಸ್ಯಾಪಿ ತದೇವ ಪ್ರವೃತ್ತಿ ನಿಮಿತ್ತಮಿತಿ ವಚನದ್ವಯ ವಿರೋಧ ಶಾಂತ್ಯರ್ಥಂ ಕಲ್ಪ್ಯತೆ. ಅದಿಷ್ಟು ಮೊದಲೇ ಅರ್ಥ. ತಥಾ ಏಕದೇಶತ್ವಮೇವ ತತ್ವಂ ಪ್ರತಿಬಿಂಬಶಬ್ದಸ್ಯಾಪಿ ತದೇವ ಪ್ರವೃತ್ತಿ ನಿಮಿತ್ತಂ ಇತಿ ಕುತೋ ನ ಕಲ್ಪ್ಯಂ. ಪ್ರತಿಬಿಂಬ ಶಬ್ದಕ್ಕೆ ಅಂಶ ಅಂತ ಅರ್ಥ ಯಾಕೆ ಕಲ್ಪನೆ ಮಾಡಬಾರದು? ವಚನದ್ವಯ ವಿರೋಧಸ್ಯ ಏವಮಪಿ ಶಾಂತೇರಿತ್ಯತಃ. ಪರಸ್ಪರ ವಿರೋಧ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರಕಾರ ನೀವು ಪರಿಹಾರ ಮಾಡಿ ಹಬ್ಬ ಈ ರೀತಿ ಪರಿಹಾರ ಮಾಡೋಣ ಅಂತ ಕೇಳಿದೆ. ಈ ರೀತಿ ಪರಿಹಾರ ಮಾಡಿದರೆ ಅದ್ವೈತ ಆಗುತ್ತೆ, ಆ ರೀತಿ ಪರಿಹಾರ ಮಾಡಿದರೆ ದ್ವೈತ ಆಗುತ್ತೆ. ಸೊ ತತ್ವಮಸಿ ಅತತ್ವಮಸಿ ಹೇಗೋ ಹಾಗೆ ಯಾಕೆ ಆಗಬಾರದು ಅಂತ ಕೇಳ್ತಾನೆ. ನಚೇತಿ ಅಂಶಸ್ಯ ಅಂಶ ಶಬ್ದಸ್ಯ ಏಕದೇಶತ್ವಸ್ಯ ನಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪ್ಯಂ. ಅದು ಆಚಾರ್ಯ ಭಾಷೆ. ಈಗ ಅಂಶಕ್ಕೆ ಪ್ರತಿಬಿಂಬ ಅಂತ ಅರ್ಥ ಮಾಡೋ ಹಾಗೆ ಪ್ರತಿಬಿಂಬ ಶಬ್ದಕ್ಕೆ ಏನಂತ ಅರ್ಥ ಮಾಡಬಾರದು? ಅಂಶ ಅಂತ ಅರ್ಥ ಮಾಡಬಾರದು. ಗಾಧ್ಯಾದಿಷು ಅಂಶ ಬಾಹು ಬಾಹು ರೂಪ್ಯ ದೃಷ್ಟೇಹೇ ಇತರತ್ರ ಅದೃಷ್ಟೇಹೇ. ದೃಷ್ಟಾಂತ ಕೊಟ್ರು. ಅಂಶಸ್ಯ ಅಂಶ ಶಬ್ದಸ್ಯ ಏಕದೇಶತ್ವಸ್ಯ ಪ್ರತಿಬಿಂಬತ್ವಂ ಪ್ರತಿಬಿಂಬ ಶಬ್ದ ಪ್ರವೃತ್ತಿ ನಿಮಿತ್ತತ್ವಂ ನ ಕಲ್ಪ್ಯಂ ಕುತಃ ಇತ್ಯತಃ ಗಾಧ್ಯಾದಿಷು ಇತಿ. ಗಾಧಿ ಗಾಧಿ ರಾಜ, ಚಂದ್ರವಂಶದ ಉಪರಾಜ, ಇಂದ್ರನ ಅವತಾರ. ಗಾಧ್ಯಾದಿಷು ಅಂಶ ಶಬ್ದ ಅಭಿಧೇಯೇಷು ಅಂಶತ್ವಸ್ಯ ಬಾಹುರೂಪ್ಯ ದೃಷ್ಟೇಹೇ. ಗಾಧಿ ಮೊದಲಾದವರಲ್ಲಿ ಅಂತ ಹೇಳಿದ್ದ ಅರ್ಜುನ ಸೂರ್ಯ ಯಾರು ಬೇಕಾದ್ರೆ ತಗೊಳ್ಬಹುದು. ಯಾವುದೇ ದೇವತೆಯ ಅಂಶನ ನಾ ತಗೊಂಡ್ರೂ ಆಯ್ತು, ಆದಿಶಬ್ದದಿಂದ ಅದೇ ಅರ್ಥ. ಅಂಶ ಶಬ್ದ ಅಭಿಧೇಯೇಷು ಅಂಶತ್ವಸ್ಯ ಬಾಹುರೂಪ್ಯ ದೃಷ್ಟೇಹೇ ಇತರತ್ರ ಪ್ರತಿಬಿಂಬ ಶಬ್ದಾಭಿಧೇಯೇಷು ಸೂರ್ಯಕಾದಿಷು ಪ್ರತಿಬಿಂಬತ್ವಸ್ಯ ಅನೇಕ ರೂಪತ್ವ ಅದೃಷ್ಟೇಹೇ. ಅಲ್ಲಿ ಪ್ರತಿಬಿಂಬ ಯಾವಾಗಲೂ ಏನಾಗಿದೆ, ಪ್ರತಿಬಿಂಬ ಪ್ರತಿಬಿಂಬ ಅಂತ ಇರುತ್ತೆ, ರೂಪ ಅಂತ ಕರೆಯೋದಿಲ್ಲ. ಒಂದು ವಸ್ತು ಇದೆ, ಸಾವಿರಾರು ಪ್ರತಿಬಿಂಬ ಇದೆ, ಅವನೇನಂತ ಕರೆಯೋದಿಲ್ಲ, ರೂಪಗಳು ಅಂತ ಕರೆಯೋದಿಲ್ಲ. ಏನಂತ ಕರೀತಾರೆ? ಪ್ರತಿಬಿಂಬ ಅಂತ ಅಷ್ಟೇ ಕರೆಯೋದು. ಯಾವುದು ಇದಾಗಲ್ಲ, ರೂಪಗಳು ಅಂತಾನೆ ಕರೆಯೋದು. ಗಾಧಿ ರೂಪ, ಅರ್ಜುನ ರೂಪ ಅಂತಾರೆ ಹೊರತು ಪ್ರತಿಬಿಂಬ ಅಂತ ಕರೆಯೋದಿಲ್ಲ. ಆದ್ರಿಂದ ನೀನು ಹೇಳೋ ರೀತಿಯಲ್ಲಿ ಅಂಶ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ ಮಾಡ್ಲಿಕ್ಕೆ ಅದಕ್ಕೆ ಏನಂತ ಅಂಶ ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ. ಯಾರು ಕೂಡ ಅರ್ಜುನ ಇಂದ್ರನ ಪ್ರತಿಬಿಂಬ ಅಂತ ಕರೆದೇ ಇಲ್ಲ, ಇಂದ್ರನ ಅಂಶ ಅಂತಾರೆ ಹೊರತು ಪ್ರತಿಬಿಂಬ ಅಂತ ಕರೆಯೋದಿಲ್ಲ. ಇದಮುಕ್ತಂ ಭವತಿ. ಇತರತ್ರ ಪ್ರತಿಬಿಂಬ ಶಬ್ದಾಭಿಧೇಯೇಷು ಸೂರ್ಯಕಾದಿ ಸೂರ್ಯಕ ಅಂತ ಹೇಳಿದರೆ ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬ. ಪ್ರತಿಬಿಂಬತ್ವಸ್ಯ ಅನೇಕ ರೂಪತ್ವ ದೃಷ್ಟೇ ಇದಮುಕ್ತಂ ಭವತಿ ಇಂದ್ರಾಂಶೋ ಗಾಧಿ ಇತ್ಯುಚ್ಯತೆ. ತತ್ರ ವಿಶೇಷ ಏವ ಅಂಶ ಶಬ್ದಸ್ಯ ಪ್ರವೃತ್ತಿ ನಿಮಿತ್ತಂ ಇದಮುಕ್ತ ಇಂದ್ರಾಂಶೋ ಗಾಧಿ ಇತಿ ಉಚ್ಯತೆ. ಇಂದ್ರಾಂಶ ಗಾಧಿ ಅಂತ ಹೇಳ್ತಾರೆ. ತತ್ರ ವಿಶೇಷ ಏವ ಅಂಶ ಶಬ್ದಸ್ಯ ಪ್ರವೃತ್ತಿ ನಿಮಿತ್ತಂ. ಅಲ್ಲಿ ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತ ಏನು ಅಂದರೆ ವಿಶೇಷಣೆ, ಆತನ ಪಾಲ್ಟ್ ಎಂಬ ಅರ್ಥದಲ್ಲೇ ಬಂದಿರೋದು. ಭೇದ ಭೇದಾದೇಹಿ ಪ್ರಮಾಣ ಬಾಧಿತತ್ವಾತ್. ಏನು ಗಾಧಿ ಅಂತ ರಾಜನ ಹೆಸರು, ಚಂದ್ರವಂಶದ ರಾಜ. ಆತನ ಮಗಳೇ ಸತ್ಯವತಿ, ಸತ್ಯವತಿ ರುಚಿಕರ ಮದುವೆ ಆಗ್ತಾನೆ. ಮುಂದೆ ಜಮದಗ್ನಿ, ಆಮೇಲೆ ಪರಶುರಾಮ ದೇವರು ಹುಟ್ಟಿನ ಕ್ರಮ ಬರುತ್ತೆ. ಅದೆಲ್ಲ ಭಾಗವತ ನಮಸ್ಕಾರದಲ್ಲಿ ಹರಿವಂಶಾದಿಗಳಲ್ಲಿ ಬಂದಿದೆ. ಪ್ರವೃತ್ತಿ ನಿಮಿತ್ತ ಭೇದ ಭೇದಾದೇಹಿ ಪ್ರಮಾಣ ಬಾಧಿತತ್ವಾತ್. ಅಲ್ಲಿ ಭೇದ ಭೇದ ಅಂತ ಹೇಳಾಗಿಲ್ಲ, ಅಲ್ಲಿ ಏನಂತ ಭೇದನೂ ಹೇಳಾಗಿಲ್ಲ. ಅದಕ್ಕೇನ್ ಮಾಡಿದ್ರು ಅಂಶ ಅಂತ ಅಲ್ಲಿ ಹೇಳಿದ್ರು. ಪಟಾಂಶ ತಂತುರಿತ್ಯತ್ರ ಏಕದೇಶತ್ವಂ. ದೃಷ್ಟಾಂತ, ತಂತುವನ್ನ ಪಟದ ಅಂಶ ಅಂತ ಕರೀತಾರೆ. ತಂತುವನ್ನ ಪಟದ ಅಂಶ, ಗಾಧಿ ಇಂದ್ರನ ಅಂಶ ಹಾಗಂತ ಪ್ರತಿಬಿಂಬ ಅಂತ ಯಾರು ಕರೆಯೋದಿಲ್ಲ. ತಂತುವನ್ನು ಏನಂತ ಕರೆಯೋದಿಲ್ಲ, ಪಟದ ಪ್ರತಿಬಿಂಬ ಅಂತ ಯಾರು ಕರೆಯೋದಿಲ್ಲ. ಸೊ ಅಂಶ ಶಬ್ದಕ್ಕೆ ಸೇಮ್ ಪಾರ್ಟ್ ಆಫ್ ದಿ ಸೇಮ್ ಥಿಂಗ್ ಅಂತ ಅರ್ಥ ಇದೆ. ಪ್ರತಿಬಿಂಬಕ್ಕೆ ಆಗಲ್ಲ, ಇಮೇಜ್ ಆಫ್ ದಿ ಪರ್ಟಿಕ್ಯುಲರ್ ಥಿಂಗ್ ಅಂತ ಇರೋದ್ರಿಂದ ಆ ಎರಡೂ ಕೂಡ ಈಕ್ವಲೆಂಟ್ ಆಗಲಿಕ್ಕೆ ನಿಮ್ಮ ಅರ್ಥದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೂರ್ಯಾಂಶ ಚಕ್ಷು ಇತ್ಯತ್ರ ಅತ್ಯಂತ ಭಿನ್ನಸ್ಯ ತದಧೀನ ಸಾದೃಶ್ಯಂ. ಅದೇ ರೀತಿ ನಾವು ಹೇಳಿದ್ದಕ್ಕೆ ಅರ್ಥ ಇದೆ. ಈಗ ಸೂರ್ಯಾಂಶ ಚಕ್ಷು ಅಂತಿದೆ, ಕಣ್ಣು ಅಂದ್ರೆ ಸೂರ್ಯನ ಅಂಶ, ಇಲ್ಲಿ ಪ್ರತಿಬಿಂಬ ಅಂತ ಅರ್ಥ ತಗೋಬೇಕು. ತದಧೀನ ಸಾದೃಶ್ಯಂ ಇಲ್ಲಿ ಸರಿಯಾಗಿದೆ. ಅಂಶ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ ಉಪಯೋಗಿಸಿರೋ ಹಾಗೆ ಪ್ರತಿಬಿಂಬ ಶಬ್ದಕ್ಕೆಲ್ಲೂ ಕೂಡ ಏನಂತ ಉಪಯೋಗಿಸಿಲ್ಲ, ಅಂಶ ಅಂತ ಉಪಯೋಗಿಸಿಲ್ಲ. ಅದರಿಂದಾಗೇನೆ ಪ್ರತಿಬಿಂಬ ಎಂಬುದೇ ಅಂಶ ಶಬ್ದಕ್ಕೆ ಅರ್ಥ ಎಂಬ ನಿರ್ಣಯ ಆಯಿತು. ಏವಂ ಅಂಶ ಶಬ್ದಕ್ಕೆ ಅನೇಕ ಅರ್ಥ ಪ್ರಯೋಗೇಶು ದೃಶ್ಯತೆ ತಥಾಚ ಉಕ್ತಂ. ಏವಂ ಅಂಶ ಶಬ್ದೋ ಅನೇಕ ಅರ್ಥ ಪ್ರಯೋಗೇಶು ದೃಶ್ಯತೆ. ಅಂಶ ಶಬ್ದಕ್ಕೆ ಪ್ರತಿಬಿಂಬ ಮತ್ತು ಏಕದೇಶ ಮತ್ತು ಅನೇಕ ಅರ್ಥಗಳು ಕೋಶಗಳಲ್ಲಿದೆ. ತಥಾಚ ಉಕ್ತಂ ದ್ವಿರೂಪತ್ವಾಂಶಕೌ ತಸ್ಯ ದ್ವಿರೂಪ ಅಂಶಕೌ ತಸ್ಯ. ಈತಿದ್ದಾನೆ ಯಮದೇವರಿದ್ದಾರೆ, ಧರ್ಮರಾಜನೂ ಆತನೇ, ವಿದುರನೂ ಆತನೇ, ಜಾಂಬವಂತನ ಮೂರು ರೂಪದಲ್ಲಿದ್ದಾನೆ. ಮೂರು ಅಂಶಗಳು ಅಂತ ಕರೆ, ಪ್ರತಿಬಿಂಬಗಳಲ್ಲ ಮೂರು ಅಂಶಗಳು. ಆ ರೀತಿ ವ್ಯವಹಾರ ಇರೋ ಹಾಗೆ ಪ್ರತಿಬಿಂಬಗಳಿಗೆ ಆ ರೀತಿ ಇಲ್ಲ. ಇತ್ಯಾದಿ ಇತ್ವಚ ಇವಂ ಪ್ರತಿಬಿಂಬ ಶಬ್ದಸ್ಯ ಅನೇಕಂ ಪ್ರವೃತ್ತಿ ನಿಮಿತ್ತಂ ದೃಶ್ಯತೆ. ಆ ರೀತಿಯಲ್ಲಿ ಪ್ರತಿಬಿಂಬ ಶಬ್ದ ಕಾರ್ಯತಿ ವ್ಯವಹಾರ ಬಂದಿಲ್ಲ. ಅರ್ಥಾತ್ ಅಂಶ ಶಬ್ದಕ್ಕೆ ಆ ರೀತಿ ಇದೆ, ಆ ರೀತಿ ಪ್ರತಿಬಿಂಬಕ್ಕೆ ಇಲ್ಲ. ಆದ್ರಿಂದಾಗಿನೇ ನಾವು ಅಂಶ ಶಬ್ದ ಪ್ರತಿಬಿಂಬ ಅಂತ ಅರ್ಥ ಮಾಡ್ಲಿಕ್ಕೆ ಬರ ಹಾಗೆ ನೀವು ಪ್ರತಿಬಿಂಬ ಶಬ್ದಕ್ಕೇನಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಅಂಶ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದಾಗಿನೇ ದ್ವೈತ ಉಳಿತ ಹೊರತು ಅದ್ವೈತ ಬರಲಿಲ್ಲ. ರೂಪ ಆಗಲ್ಲ, ಇಲ್ಲಿ ಬೇಕು ನಮಗೀಗ ಸಾದೃಶ್ಯ ಕಂಪ್ಲೀಟ್ ಆಧೀನ್ಯ ಇದ್ದಾಗ ಮಾತ್ರ ಕರಿಬೇಕು. ಏನಂತ ಪ್ರತಿಬಿಂಬ ಅಂತ ಹೇಳಿ, ಇನ್ನೇನಾರು ಬಂದ್ರೆ ಏನಲ್ಲ, ಅದು ಅಂಶ ಅಷ್ಟೇ. ಅದ ಅಂಶ ಬೇರೆ, ಇದು ಬೇರೆ. ರೂಪ ಅಂದ್ರೆ ರೂಪಂ ರೂಪಂ ಪ್ರತಿ ಪ್ರತಿರೂಪೋ ಬಹುವ, ಪ್ರತಿಬಿಂಬವನ್ನ ಕ್ರಿಯೇಟ್ ಮಾಡಿದ ಪರಮಾತ್ಮ. ಪ್ರತಿಬಿಂಬ ಇದೆ, ರೂಪ ಇದೆ. ಉಪನಿಷತ್ತಿನ ಅರ್ಥ ಏನೀಗ, ಪ್ರತಿಯೊಬ್ಬ ವ್ಯಕ್ತಿಯು ಪರಮಾತ್ಮ ಬಿಂಬನಾಗಿದ್ದಾನೆ ಅಂತ ಅರ್ಥ. ಅದರಲ್ಲಿ ವಿರೋಧದ ಪ್ರಶ್ನೆನೇ ಬರಲಿಲ್ಲ. ಆ ಹೌದು, ಅಂಶ ಅಂತ ಕರೆದೇ ಇಲ್ಲ. ಅಂಶ ಅಂತ ಕರೆದಾಗ ಏನಂತ ಅರ್ಥ ಮಾಡಬೇಕು, ಎರಡರ್ಥ ಇದೆ ಅಂಶಕ್ಕೆ. ಸ್ವರೂಪ ಅಂಶ ಅಂತ ಒಂದು ಭಿನ್ನ ರೂಢಿ ಇದ್ದೇ ಇದೆ, ಅದರಿಂದ ವಿರೋಧಕ್ಕೆ ಅವಕಾಶವೇ ಇಲ್ಲ. ನಿನ್ನಲ್ಲಿ ಎಲ್ಲೂ ಕೂಡ ಪ್ರತಿಬಿಂಬ ಶಬ್ದಕ್ಕೆ ಅಂಶ ಅಂತ ಯಾರೂ ಕರೆದಿಲ್ಲ. ಆದ್ರಿಂದಾಗೇನೆ ಸರಿಯಲ್ಲ. ಥಾಲಿ ಸ್ಥಾಲದ ಬಂದ್ಬಿಡ್ತು, ಕನ್ನಡಿ ಇಟ್ಬಿಟ್ಟು, ಎಲ್ಲ ಕನ್ನಡಿ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಇವ ಸ್ವಲ್ಪ 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 ತೊಗೊಟ್ಟೆ ಅಂತ ಕೇಳಿದ್ರೆ ಭಾಗ ಆಯ್ತಾ? ಅದು ಭಾಗ ಆಗಿಲ್ಲ. ಅದು ಆದ್ರೆ ಒಂದೇ ಹಾಲು ಒಂದು ಒಂದು ಲೀಟರ್ ಇದೆ, ಎಲ್ಲ ಒಂದೊಂದು ಚೂರು ಚೂರು ಹತ್ತು ಹತ್ತು ಇದನ್ನು ಕೊಟ್ಬಿಟ್ಟ. ಅವಾಗ ಏನಾಯ್ತಾಗ ಅಂಶ ಆಯ್ತು, ಗೊತ್ತಾಯ್ತಾ? ಆಗ್ಲಿಲ್ಲ. ರೂಪ ಬೇರೆ, ಪ್ರತಿರೂಪ ಬೇರೆ. ರೂಪ ಅಂದ್ರೆ ಬಿಂಬ, ಪ್ರತಿರೂಪ ಅಂದ್ರೆ ಪ್ರತಿಬಿಂಬ ಅಷ್ಟೇ. ಇಲ್ಲಿ ಅಂಶ ಶಬ್ದಕ್ಕೆ ಆಗಲ್ಲ ಅರ್ಥ. ಪ್ರತಿಬಿಂಬದಲ್ಲಿ ಟೋಟಲ್ ಡಿಪೆಂಡೆನ್ಸು, ಜಸ್ಟ್ ಸಿಮಿಲಾರಿಟಿ ಅಷ್ಟಿರೋದು. ಇದರಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಪಾಲ್ಟ್ ಅದು, ಪಾಲ್ಟ್ ಅದು ಕೈಕಾಲುಗಳು ಹೇಗೋ ಹಾಗೆ. ಒಬ್ಬ ಮನುಷ್ಯನ ಕರಡಿಯಲ್ಲಿ ಕಾಣುತ್ತೆ ಅದು ಏನದು, ಪ್ರತಿಬಿಂಬ. ಈ ಕೈಕಾಲು ಮುಟ್ಟು ನೋಡ್ಕೊತಾನೆ, ಏನದು ಅಂಶ. ಎಷ್ಟು ವ್ಯತ್ಯಾಸ ಇದೆ ಈಗ, ಇದು ಪ್ರತಿಬಿಂಬ ಅಂತ ಕರಲಿಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಎಷ್ಟು ಸುಲಭವಾದ ಅರ್ಥ ಇದೆ. ಆದ್ರೆ ಅದೇ ಅಧಿಕಾರದಿದೆ ಅಂದ್ರೆ ಬ್ರಹ್ಮನ ಪಾರ್ಟ್ಸ್ ನಾವೆಲ್ಲ. ಪಾರ್ಟ್ಸ್ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಐಕ್ಯ ಬಂತು. ನನ್ನ ಕೈ ನಾನೇ ಹೇಗೋ ಆ ಅರ್ಥದಲ್ಲಿ, ಬ್ರಹ್ಮನ ಕೈ ಜೀವರಾದ್ರೆ ಎಲ್ಲರೂ ಒಂದೇನೆ ಅಂತ ಹೇಳ್ಬಿಟ್ಟು. ಹಾಗಲ್ಲ, ಪ್ರತಿಬಿಂಬ ಅಂತ ಉಪನಿಷತ್ ಕರೀತೆ ಹೊರತು ಅಂಶ ಅಂತ ಕರೀಲಿಲ್ಲ. ಎಲ್ಲಿ ಕರೆದಿದ್ದಕ್ಕೆ ಅರ್ಥ ಏನೋ, ಪ್ರತಿಬಿಂಬ ಅಂತಾನೆ ಅರ್ಥ. ಆ ನೀನ್ ಹೇಳ ರೀತಿಯಲ್ಲಿ ಪ್ರತಿಬಿಂಬಕ್ಕೆ ಅಂಶ ಅಂತ ಅರ್ಥ ಮಾಡಕ್ಕೆ ಎಲ್ಲೆಲ್ಲೂ ಬರೋದಿಲ್ಲ. ಆದ್ರಿಂದಾಗೇನೆ ಸಾಧ್ಯ ಇಲ್ಲ ಇತ್ಯಾದಿ. ಪ್ರತಿಬಿಂಬ ಭಿನ್ನಾಂಶ ಅಂದ್ರೆ ಒಂದೇ, ಪ್ರತಿಬಿಂಬ ಅಂದ್ರೆ ಒಂದೇ ಅಷ್ಟೇ ಇತ್ಯಾದಿ. ಆ ನೆರಳೇನದು ಪ್ರತಿಬಿಂಬ ಅಷ್ಟೇನೆ, ಸಿಂಪಲ್. ಪಾಲ್ಟಲ್ಲ ನೆರಳೇನದು, ಏನಾಗೋದಿಲ್ಲ. ನೆರಳೇನ ಹೊಡೆದ್ರೆ ತಾನೇ ಹೊಡ್ಕೊಂಡ್ರೆ ಏನಾಗಲ್ಲ, ಅದಕ್ಕೆ ಕೈಕಾಲು ಹೊಡ್ಕೊಂಡ್ರೆ ಮುರಿದೋಗುತ್ತೆ. ಸೊ ಪಾಲ್ಟ್ ಇದೆ, ಅದು ಪ್ರತಿಬಿಂಬ ಅಷ್ಟೇ ಇತ್ಯಾದಿ. ನ ಚೈವಂ ಪ್ರತಿಬಿಂಬ ಶಬ್ದಸ್ಯ ಅನೇಕಂ ಪ್ರವೃತ್ತಿ ನಿಮಿತ್ತಂ ದೃಶ್ಯತೆ. ಅಂಶಕ್ಕೆ ಅನೇಕ ಅರ್ಥ ಇರೋ, ಪ್ರತಿಬಿಂಬಕ್ಕೆ ಅನೇಕ ಅರ್ಥ ಇಲ್ಲ. ಏನಂತಿದೆ, ಪ್ರತಿಬಿಂಬ ಪ್ರತಿಬಿಂಬನೇ, ಮತ್ತೇನು ಮಾತಾಡಾಗಿಲ್ಲ. ತಥಾಚ ಸಾವಕಾಶಸ್ಯ ಅಂಶ ಶಬ್ದಸ್ಯ ನಿರವಕಾಶೇನ ಪ್ರತಿಬಿಂಬ ಶಬ್ದೇನ ಬಾಧೋಯುಕ್ತ ಅಥವಾ ವೈಪರೀತ್ಯಮಿತಿ. ಆದ್ದರಿಂದ ಅಂಶ ಶಬ್ದ ಸಾವಕಾಶ, ಪ್ರತಿಬಿಂಬ ಶಬ್ದ ಅಂಬದೇನದು ನಿರವಕಾಶ. ಪ್ರತಿಬಿಂಬ ಶಬ್ದಕ್ಕೆ ಅದೊಂದೇ ಅರ್ಥ, ಅಂಶ ಶಬ್ದಕ್ಕೆ ಅನೇಕ ಅರ್ಥ. ಸೊ ಪ್ರತಿಬಿಂಬ ಅರ್ಥವನ್ನು ಅಂಶಕ್ಕೆ ಮಾಡಕ್ ಬರುತ್ತೆ, ಆದರೆ ಪ್ರತಿಬಿಂಬಕ್ಕೆ ಅಂಶ ಅಂತ ಅರ್ಥ ಮಾಡಕ್ ಬರೋದಿಲ್ಲ. ಆದ್ರಿಂದಾಗಿನೆ ಸಾವಕಾಶ ನಿರವಕಾಶ. ಸಾವಕಾಶ ಅಂದ್ರೇನೋ, ಇನ್ನೊಂದು ಅರ್ಥ ಮಾಡಕ್ ಅವಕಾಶ ಇದ್ರೆ ಸಾವಕಾಶ. ನಿರವಕಾಶ ಅಂದ್ರೇನೋ, ಬೇರೆ ಅರ್ಥಕ್ಕೆ ಅವಕಾಶನೇ ಇಲ್ಲ, ಅದನ್ನ ಅರ್ಥನೇ ಮಾಡಬೇಕು, ಇದು ನಿರವಕಾಶ. ಸೊ ಪ್ರತಿಬಿಂಬ ಶಬ್ದ ನಿರವಕಾಶವಾದದ್ದು, ಅಂಶ ಶಬ್ದ ಅಂಬುದು ಸಾವಕಾಶವಾದದ್ದಾದ್ರಿಂದ ಪ್ರತಿಬಿಂಬ ಶಬ್ದಕ್ಕೆ ಪ್ರತಿಬಿಂಬ ಅಂತಾನೆ ಇಟ್ಕೊಂಡು ಜೀವ ಪ್ರತಿಬಿಂಬ ಅಂತ ಹೇಳಬೇಕೇ ಹೊರತು ಪರಮಾತ್ಮನ ಒಂದು ಭಾಗ ಅಂತ ಕರಿಬಾರದು. ಅದು ವೈಪರೀತ್ಯ ಬಿತಿ. ವೈಪರೀತ್ಯಂ ಅಂದ್ರೆ ಅಪೋಸ್ ವಯಸ್ಸ ವರ್ಷ ಇದು ನಾಟ್ ಟ್ರೂ ಅಂತ ಅರ್ಥ. ವಯಸ್ಸ ವರ್ಷ ಇದು ನಾಟ್ ಟ್ರೂ, ಇದು ಒಂದೇ ಸರಿ ಹೇಳಲಿಲ್ಲ. ಈಗ ಧೂಮ ಇದ್ದಲ್ಲಿ ಬೆಂಕಿ ಇದೆ, ಬೆಂಕಿ ಇದ್ದಲ್ಲಿ ಧೂಮ ಇದೆ ಹೇಳಕ್ ಬರೋದಿಲ್ಲ. ಆ ರೀತಿಯಲ್ಲಿ ಇರೋದ್ರಿಂದ ಸಮಸ್ಯೆ ಇಲ್ಲ ಆಗುತ್ತೆ. ಅದು ಇನ್ನೊಂದು ಅರ್ಥನೂ ಇದೆ ಅದಕ್ಕೆ, ಅದಕ್ಕೆ ಹೇಳಿದ್ದು ಭಾಗ ಅಂತಾಗ ಅರ್ಥ ಇದೆ ಇಲ್ಲ ಅಂತಲ್ಲ, ಪ್ರತಿಬಿಂಬ ಅಂತ ಅರ್ಥನೂ ಅದಕ್ಕಿದೆ. ಆದ್ರಿಂದ ಇಲ್ಲಿ ಪ್ರತಿಬಿಂಬ ಅರ್ಥ ಮಾಡಿದ್ರೆ ಮುಗಿದೋಯ್ತು. ಪ್ರತಿಬಿಂಬ ಶಬ್ದಕ್ಕೆ ಅಂಶ ಅಂತ ಅರ್ಥ ಇಲ್ಲ. ಹಾಗೆ ಹೇಳಿರೋದು ಈಗ ಪ್ರತಿಬಿಂಬನೇ ಹೇಳಬೇಕು ಯಾವಾಗಲೂ ಕೂಡ. ಅಂಶ ಅಂತ ಹೇಳಿದಾಗಲೂ ಪ್ರತಿಬಿಂಬ ಅರ್ಥದಲ್ಲೇ ಹೇಳಬೇಕೆ ಹೊರತು ಕನ್ಫ್ಯೂಸ್ ಯಾತಕ್ಕೆ ಬರುತ್ತೆ. ಎಲ್ಲರೂ ಹೋದ್ರೆ ತಪ್ಪು ತಿಳ್ಕೊಳ್ಳಿ ಅಂತಾನೆ ಕೆಲವರು, ಕೆಲವು ತಪ್ಪು ತಿಳ್ಕೊಂಡು ಕನ್ಫ್ಯೂಷನ್ ಮಾಡಿರೋದು. ಕೆಲವು ಮುಖ್ಯ ವಿಚಾರ ಎಲ್ಲರಿಗೂ ಸ್ಪಷ್ಟ ಗೊತ್ತಾಗಬಾರದು ಅಂತಾನೆ. ಪರೋಕ್ಷ ಪ್ರಿಯ ಇವಹಿ ದೇವಾಹ ಮತ್ತು ವೇದಾಹ, ವೇದಗಳಾಗಲಿ ದೇವತೆಗಳಾಗಲಿ ಏನಂತ ಮಾತಾಡೋದಿಲ್ಲ, ಡೈರೆಕ್ಟ್ ಮಾತಾಡೋದಿಲ್ಲ. ಏನಿಟ್ಕೋತಾರೆ, ಸ್ವಲ್ಪ ಅದರಲ್ಲಿ ಆಂಬಿಗ್ಯುಟಿ ಇಟ್ಬಿಡ್ತಾರೆ. ಎಲ್ಲರೂ ಸರಿಯಾದ ತತ್ವ ತಿಳ್ಕೋಬಾರ್ದು ಅಂತ ಉದ್ದೇಶ ಇರೋದು, ಎಲ್ಲರೂ ಸರಿಯಾದ ತತ್ವ ತಿಳ್ಕೊಳ್ಬಾರ್ದು. ಪ್ರತಿಬಿಂಬಾಂಶಕಶ್ಚಾಥ ಸ್ವರೂಪಾಂಶ ನೋಡಿ ಕೊಡ್ತಾರೆ ಈಗ. ಪ್ರತಿಬಿಂಬಾಂಶಕಶ್ಚಾಥ ಸ್ವರೂಪಾಂಶಕ ಏವಚ ಪ್ರತಿಬಿಂಬಾಂಶಕ ಜೀವಾ ಪ್ರಾದುರ್ಭಾವ ಪರೇ ಸ್ಮೃತ ಇತ್ಯಸ್ಯ ಗ್ರಹ ಅದರಾಯಿರುತ್ತಮ್ಮ. ಸ್ವಸ್ವರೂಪಾಂಶ ಭಿನ್ನಾಂಶ ಅಂತ ಎರಡು, ಭಿನ್ನಾಂಶ ಅಂದ್ರೆ ಒಂದೇ, ಪ್ರತಿಬಿಂಬ ಅಂದ್ರೆ ಒಂದೇ ಅಂತ ಆಚಾರ್ಯ ಬೇರೆ ಕಡೆ ಕೋಟ್ ಮಾಡಿರೋ ವಾಕ್ಯನ ರಾಯರತಮ್ಮ ಭಾವದೀಪಾನ ಟಿಪ್ಪಣಿಯಲ್ಲಿ ಕೋಟ್ ಮಾಡಿದ್ರು. ಈಗ ಆಚಾರ್ಯ ಮುಂದುವರೆಸ್ತಾರೆ. ಸ್ಥಾನದ್ವೀಪಿ ಐಕ್ಷತ ಇತ್ಯಾದಿ ಅವಿರುದ್ಧಮ ಈಶ್ವರಸ್ಯ ಉಭಯ ವಿಧ ವಾಕ್ಯಾತ್ ಅಚಿಂತ್ಯ ಶಕ್ತೇಶ್ಚ ನಚ ಮಾಯಯ ಏಕಂ. ನಾಯಿ ಹೇಳ್ತಾರೆ, ನಾನು ಈಶ್ವರಸ್ಯ ಸ್ಥಾನತ್ವ ನ ಯುಜ್ಯತೆ ತದೈಕ್ಷತ ಮಾಯಯ ಎಲ್ಲಿದೆ ಮಾಯಯ ಏಕಂ ಮಡಿಸಿದ್ರೆ ಮಾಯ ಏಕಂ ಅಂತ ಸಂಧಿ ಆಗತ್ತೆ. ಮಾಯಯ ಏಕಂ ಮಾಯ ಏಕಂ ನಾನು ಈಶ್ವರಸ್ಯ ಸಾಣುತ್ವ ನ ಯುಜ್ಯತೆ ತದೈಕ್ಷತ ಸೋ ಅಕಾಮಯತ ಇತ್ಯಾದಿ ಕರ್ತೃತ್ವ ವಿರೋಧಾದಿತ್ಯತಃ ಸ್ಥಾನತ್ವೇಪಿ. ಈಗ ಬಿಂಬ ಪ್ರತಿಬಿಂಬ ಅರ್ಥ ಮುಗಿತೀಗ. ಅಲ್ಲಿ ಏನೊಂದು ಮಾತಿದೆ, ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ ಅಂತಿದೆ. ನೀನರ್ಥ ಮಾಡಿದಿರಿ ಸ್ಥಾಣು ಅಂದ್ರೂ ವಿಷ್ಣು, ನಿತ್ಯನು ವಿಷ್ಣು ಅಂತ ಅರ್ಥ ಮಾಡಿದ್ರಿ, ಅದು ಸರಿ ಸರಿ ಹೋಗೋದಿಲ್ಲ. ಸ್ಥಾಣು ಅಂದ್ರೆ ಜಡ ಪದಾರ್ಥ, ಸ್ಥಾಣು ಜಡ ಪದಾರ್ಥ, ದೇವರನ್ನ ಜಡ ಪದಾರ್ಥ ಅಂತ ಕರೀಲಿಕ್ಕಾಗತ್ತಾ? ಅದರಿಂದ ದೇವರಿಗೆ ಅಪ್ಲಿಕಬಲ್ ಅಲ್ಲ ಈ ಪದ ಅಂತ ಕೇಳಿದ್ರೆ ಹಾಗಲ್ಲ. ದೇವನ ಸ್ಥಾಣು ಅಂತ ಕರೆದ ಮಾತ್ರಕ್ಕೆ ಏನಾಗೋದಿಲ್ಲ ಪರಮಾತ್ಮ, ಅವನೊಂದು ಕಲ್ಲು ಅವನು ಒಂದು ಕಲ್ಲು ಅಂತ ಕರೀತಾನೆ. ಕರೆದ ಮಾತ್ರ ಕಲ್ಲಾಗಿಬಿಡ್ತಾನ, ಕಲ್ಲಿನಂತೆ ಅಂತ ಅಷ್ಟೇ ಅರ್ಥ. ಅದೇ ರೀತಿಯಲ್ಲಿ ಐಕ್ಷತ ಇತ್ಯಾದಿ ಅವಿರುದ್ಧ ಈಶ್ವರಸ್ಥೆ ಸ್ಥಾಣು ಅಂತ ಕರೆದ ಮಾತ್ರಕ್ಕೇನೆ ಪರಮಾತ್ಮ ಏನಾಗ್ಲಿಲ್ಲ, ಜಡ ಪದಾರ್ಥ ಆಗೋದಿಲ್ಲ. ಅವನು ಸ್ಥಾಣು ಅಂತ ಶಬ್ದವಾಚ್ಯನಾಗಿದ್ದಾನೆ, ಪ್ಲಸ್ ಜ್ಞಾನಾಂತಾರಿಗೆ ಅಂತಾನದ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳಿ. ಉಭಯವಿಧ ವಾಕ್ಯ ಸ್ಥಾಣು ಅಂತ ಕರೆದು ಪರಮಾತ್ಮನನ್ನ ಮುಂದೆ ಎಲ್ಲ ರೀತಿ ವರ್ಣನೆ ಮಾಡಿರೋದರಿಂದ ದೋಷ ಇಲ್ಲ. ಅಚಿಂತ್ಯ ಶಕ್ತೇಶ್ಚ ದೇವರ ಅಚಿಂತ್ಯ ಶಕ್ತಿ ಸಂಪನ್ನನಾದ್ದರಿಂದ ಸ್ಥಾನ ಶಬ್ದ ವಾಚ್ಯನೂ ಆಗಿ ಸ್ಥಾನವಿನ ಗುಣಗಳನ್ನು ಹೊಂದದೇನೆ ಚೇತನವೇ ಆಗಿದ್ದಾನೆ, ಏನು ಯೋಚನೆ ಇಲ್ಲ. ನಚ ಮಾಯಯ ಏಕಂ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್. ತದೈಕ್ಷತ ಸೋ ಅಕಾಮಯತ ಇತ್ಯಾದಿ ಕರ್ತೃತ್ವ ವಿರೋಧಾತಿತ್ಯತಃ ಸ್ಥಾನೋತ್ವೇಪಿ. ಸ್ಥಾಣು ಅಂತ ಕರೀತಾರೆ, ಯೋಚನೆ ಮಾಡದ ಇಷ್ಟಪಟ್ಟ ಅಂತ ಕರೀತಾರೆ, ವಿರೋಧನೇ ಇಲ್ಲ. ಕುತಃ ಇತಿ ಚೇತ್ ಕಿಂ ದ್ವಯೋ ಪರಸ್ಪರ ಪರಿಹಾರೇಣ ವೃತ್ತಿ ದರ್ಶನಾತ್ ವಿರೋಧಶ್ಚ ವಿರೋಧಶ್ಚೋಚ್ಯತೆ ಉತ ಸಹ ಅದರ್ಶನಾತ್ ನಾದ್ಯ ಕರ್ತೃತ್ವರಹಿತಶ್ಚ ಕಶ್ಯಾಪಿ ಅದರ್ಶನಾತ್. ಹಾಗೆ ಹೇಳಿದರು. ಇಪ್ಪ ನೀವು ಯಾತಕ್ಕೆ ತಪ್ಪಂತೂ ಪ್ರಶ್ನೆ ಮಾಡ್ತೀಯ ಅದನ್ನ ಅಂತ ಕೇಳಿದರೆ, ಸ್ಥಾನತ್ವ ಇದ್ದಲ್ಲಿ ಇಚ್ಛತ ಚೇತನತ್ವ ಇರೋದಿಲ್ಲ, ಚೇತನತ್ವ ಇದ್ದಲ್ಲಿ ಸ್ಥಾನತ್ವ ಇರೋದಿಲ್ಲ ಅಂತ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀಯ ನೀನು. ನಾದ್ಯ ಕರ್ತೃತ್ವ ರಹಿತಶ್ಚ ಕಶ್ಯಾಪಿ ಅದರ್ಶನಾತ್. ಕರ್ತೃತ್ವ ಇದ್ದ ಮೇಲೆ ಅದು ಸ್ಥಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಕರೆಕ್ಟೇ. ನ ದ್ವಿತೀಯ ಇತ್ಯಾಹ ಉಭಯಿ ಅನ್ಯತ್ರ ಸಹ ಅದೃಷ್ಟಂ ಸ್ಥಾನತ್ವಂ ಕರ್ತೃತ್ವಂಚ ಕುತೋ ಭಗವತಿ ಇತ್ಯತಃ ಅಚಿಂತಿ. ಪರಮಾತ್ಮ ಸ್ಥಾನ ಶಬ್ದ ವಾಚ್ಯನೂ ಆಗಿದ್ದು, ಸ್ಥಾನ ಶಬ್ದ ವಾಚ್ಯನೂ ಆಗಿದ್ದು, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಚೇತನನೂ ಆಗಿದ್ದಾನೆ ಅನ್ನೋದಕ್ಕೆ ಉಪನಿಷತ್ ಸ್ಪಷ್ಟ ವೇದಗಳ ಹೇಳ್ತಿರೋದ್ರಿಂದ ಸ್ಥಾನ ಶಬ್ದ ಕರೆದ ಮಾತ್ರಕ್ಕೆ ದೇವರು ಏನಾಗೋದಿಲ್ಲ, ಸ್ಥಾನ ಆಗೋದಿಲ್ಲ. ಹಾಗೆ ಬ್ರಹ್ಮಶಬ್ದ ನಪುಂಸಕಲಿಂಗದಾನೆ ಹೇಳಿದ್ದಾರೆ. ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೂರು ಲಿಂಗದ ವಚನಗಳು ದೇವರಿಗೆ ಶಬ್ದಗಳು ದೇವರಿಗಿದೆ, ಆದ್ರೆ ರೂಪಗಳು ಮಾತ್ರ ಎರಡೇ. ಯಾವ ರೂಪ? ಪುರುಷ ರೂಪ ಸ್ತ್ರೀರೂಪ ಅಷ್ಟೇ ಅಂತ ಹೇಳಿದ್ದಾರೆ. ಆದ್ರಿಂದ ವಿರೋಧ ಇಲ್ಲ, ಅದು ಓದಿದ್ರೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಇದಿಷ್ಟು ಒಂದು ಭಾಗ. ಆ ಮಾಯಾವಾದಿ ಹೇಳ್ತಾರೆ ನೋಡಿ ಹಾಗೆಲ್ಲ ಮಾಡಬಾರದು, ನಾನು ಬೇರೆ ಸೊಲ್ಯೂಷನ್ ಕೊಡ್ತೀನಿ ಅಂತಾರೆ. ಏನದು? ಮಾಯಾವಾದೀತೂ ಕರ್ತೃತ್ವ ಸ್ಥಾನತ್ವಯೋರೇಕಂ ಕರ್ತೃತ್ವ ಮಾಯಾಯಾಮ್ ತಾಣುಪಂಚ ಪಾರಮಾರ್ಥಿಕಂ ಅವನು ಹೇಳಿದ. ನೋಡಿ, ಕರ್ತೃತ್ವ ಅನ್ನೋದು ಸುಗುಣ ಬ್ರಹ್ಮನಿಗೆ, ಸ್ಥಾನತ್ವ ಅವನು ನಿರ್ಗುಣ ಬ್ರಹ್ಮನಿಗೆ. ಇದು ನಾನು ಕೊಡೋ ಸೊಲ್ಯೂಷನ್ ಅಂತ ಹೇಳ್ತಾನೆ. ಅದು ಇಬ್ಬರು ಬ್ರಹ್ಮರು ಎಲ್ಲಿದ್ದಾರೆ? ಇಬ್ಬರು ಬ್ರಹ್ಮರು, ಒಬ್ಬನೇ ಬ್ರಹ್ಮ ಇರಬೇಕಾದ್ರೆ ಇಬ್ಬರು ಬ್ರಹ್ಮ ಅಂತ ಹೇಗೆ ಹೇಳ್ತೀಯ? ಸರಿ ಅಲ್ಲ, ಅದು ಅವನವಾದ. ಕಾಲ್ಪನಿಕ ಪಾರಮಾರ್ಥಿಕ ಯೋಸ್ತ್ಯೋ ಗಗನೆ ನೀಲತ್ವ ನಿರೂಪತ್ವ ಯೋರಿವ ನ ವಿರೋಧ. ಅವ್ರು ದೃಷ್ಟಾಂತ ಬೇರೆ ಕೊಡ್ತಾರೆ. ಏನು ದೃಷ್ಟಾಂತ? ಆಕಾಶ ನೀಲಿ ಕಾಣುತ್ತೆ, ನೀಲಿ ಅಲ್ಲ ಅದು. ಆಕಾಶ ನೀಲಿ ಕಂಡ್ರು ಏನಲ್ಲ ಅದು, ನೀಲಿ ಆಗಲ್ಲ. ಪರಮಾತ್ಮ ಸಗುಣನಾಗಿದ್ದರೂ ಕೂಡ ಏನಾಗಿದ್ದಾನೆ? ಅವನು ನಿರ್ಗುಣನೇ ಆಗಿದ್ದಾನೆ. ಸೊ ಸ್ಥಾನುತ್ವ ಅಂಬದೆಲ್ಲ ನಿರ್ಗುಣ ಬ್ರಹ್ಮನಿಗೆ, ಐಕ್ಷತ ಎಲ್ಲ ಕೂಡ ಸಗುಣ ಬ್ರಹ್ಮಣಿ ಅಂತ ಯಾಕೆ ಹೇಳಬಾರದು? ಇದು ಅವನು ವಾದ. ಅದಕ್ಕೆ ಹೇಳ್ತಾರೆ, ಇದು ಜಡ ಪದಾರ್ಥ. ಸ್ಥಾನ ಅಂದ್ರೆ ಜಡ ಅಂದ್ರೆ ದೃಷ್ಟಾಂತ ಕೊಟ್ಟವನು. ಯಾಕೆ ನಿರ್ಗುಣ ಅಂತ ಕೇಳಿದ್ರೆ ಯಾವ ಗುಣನೂ ಇಲ್ಲ ಜಡ ಪದಾರ್ಥ ಇದ್ದಾಗೆ ಅಂತ. ಆಕ್ಚುಲಿ ಜಡ ಪದಾರ್ಥವು ಕೂಡ ಏನಲ್ಲ, ನಿರ್ಗುಣ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ಅವನ ಪ್ರಕಾರ ಏನಂತ, ಜಡತ್ವ ಪುರುಷತ್ವ ಸ್ತ್ರೀತ್ವ ಇಲ್ಲ ಆದ್ರೆ ನಿರ್ಗುಣ. ಅವನು ಏನ್ ಮಾತಾಡಿದ್ರು ಕೂಡ ಯಾವ ಸಿದ್ಧಾಂತ ಏನಾಗೋದಿಲ್ಲ, ಉಳಿಯೋದೇ ಇಲ್ಲ. ಒಂದು ಮಾತಾಡಿದಾದ್ರೆ ಸಿದ್ಧಾಂತ, ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ ಹಾಗೆ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಉಳಿದವ್ರು ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ. ಅದೇ ಹೇಳಿದ್ದು, ಅದು ಹೇಳಿದ ಕೊರಿಸಿಗೆ ತಪ್ಪು ಸಿಕ್ಕಾಗ್ತದೆ. ಅದು ಎಕ್ಸಾಂಪಲ್ ರೀ, ಸೀರಿಯಸ್ ಆಗಿ ತೊಗೊಬೇಡಿ ದಾರಿ ತಪ್ಪಿಸ್ತಾನೆ ಮತ್ತೆ. ಹೀಗಾಗಿ ದೂರ ಸುಳ್ಳು ಹೇಳಿದಾಗ ಏನಾಗ್ಬಿಡುತ್ತದ, ಸತ್ಯ ಅನಿಸ್ಬಿಡ. ಹತ್ತು ಸರ್ತಿ ಹೇಳಿದ ಸುಳ್ಳು ಸತ್ಯ ಅನ್ನೋ ಹಾಗೆ ಅದೇ ಮಾತು ಆಡಿದ್ದು 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 ಮಾಯಾವಾಗಿ ಚೇಂಜ್ ಮಾಡೋದೇ ಇಲ್ಲ ಅವರು. ಹೀಗಾಗಿ ತಲೆಯಲ್ಲಿ ಕೆಟ್ಟ ಹೋಗ್ಬಿಡುತ್ತೆ, ಕೇಳೋರಿಗೆ ಒಪ್ಕೊಂಡ್ಬಿಡ್ತಾರೆ. ಆ ಥರ ಆಗುತ್ತೆ. ಇದು ಕೋಟ ಯಾವುದೋ ಹಾಕ್ತಾನೆ, ಒಂದು ಕೋಟ ಇಂದ ಹಾಕ್ಬಿಡ್ತಾನೆ, ಒಂದು ಅದು ಕಂಟ್ರಾಕ್ಟೆಡ್ ಡಾಕ್ಯುಮೆಂಟ್ ಹಾಕ್ಬಿಡ್ತಾನೆ. ಅದರಿಂದ ಏನಾಗುತ್ತೆ, ಕೇಸ್ ಎಕ್ಸ್ಟೆಂಡ್ ಆಗಲಿಕ್ಕೆ ಅನುಕೂಲ ಆಯ್ತು. ಅದು ಟೆಸ್ಟ್ ಮಾಡಿ ಸುಳ್ಳು ಅಂತ ಹೇಳೋವರೆಗೆ ಕೂಡ ಏನದು, ಅವ್ನು ಲೈಫ್ ಸಿಕ್ಕಾಯ್ಲಕ್ಕ ಅವನಿಗೆ ಅಷ್ಟರಲ್ಲಿ ಏನೇನಾಗುತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಥರ ವಾದ ಮಾಡ್ತಾರೆ. ಅದು ಸದ್ಯಕ್ಕೆ ನಡೆದೋಗ್ಲಿ ಅಂತೇಳಿ ಆ ರೀತಿ ನಂಬಿಕೊಂಡಿರ್ತಾರಲ್ಲ. ಎಷ್ಟೋ ಸತ್ತೆ ಅದೇ ಕೋರ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ಅದೇ ಉಳ್ಕೊಂಡು ನಿಜವಾದ ಸುಳ್ಳು ಅಂತ ಆಗ್ಬಿಡುತ್ತೆ. ಸೊ ಸಾಮಾನ್ಯರ ವ್ಯವಹಾರದೊಳಗೆ ಸತ್ಯ ಸುಳ್ಳಿಗೆ ಅವರು ಹೆಚ್ಚು ಡಿಸ್ಕಸ್ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ತುಂಬ ಜನ ಫಾಲೋ ಮಾಡಿದ್ರೆ ತಾವು ಫಾಲೋ ಮಾಡಿಬಿಡ್ತಾರೆ. ಆ ಥರ ಆಗುತ್ತೆ. ನ ವಿರೋಧ ಇತಿ ವಿರೋಧ ಸಮಾಧಾನಂ ಮನ್ಯತೆ ತದ ತದ ಅಸದಿತ್ಯಾ ನ ಚೇತಿ. ನೋಡಿ, ನಚ ಮಾಯೆಯ ಏಕಂ ಅವ್ರ ಖಂಡನೆ ಇದು. ಅದು ಮೊದಲನೇದು ಪಾಲ್ಟಿಯ ಅದಕ್ಕೆ ಅರ್ಥ, ಎರಡನೇದು ಅವರು ಮಾಡಿರೋ ಅರ್ಥಕ್ಕೆ ಖಂಡನೆ ಇದು. ತ್ವಯೀಶ್ವರೇ ಬ್ರಹ್ಮಣಿನೋ ವಿರುದ್ಧತೆ. ಇಬ್ಬರು ಬ್ರಹ್ಮನ ಕಲ್ಪನೆ ಮಾಡಲಿಕ್ಕೆ ಹೋಗಬೇಡ. ಒಬ್ಬೇ ಪರಮಾತ್ಮನಿಗೆ ಸ್ಥಾನೋತ್ವನೋ ಇದೆ. ಏನು ಹೇಳು, ಸುಪುರುಷ ಭಾಗವತ ಪುರಾಣ ಹೇಳ್ತಾ ಇದೆ, ತ್ವಯೀಶ್ವರೇ ಬ್ರಹ್ಮಣಿನೋ ವಿರುದ್ಧತೆ. ಪರಮಾತ್ಮನಿಗೆ ಯಾವುದೇ ರೀತಿ ಪದಗಳನ್ನು ಉಪಯೋಗಿಸಿದ್ರು ಕೂಡ ವಿರೋಧ ಬರೋದಿಲ್ಲ. ನ ಯೋಗಿತ್ವಾದ್ ಈಶ್ವರತ್ವಾತ್. ಇನ್ನೊಂದು ಮಾತು, ಪರಮಾತ್ಮ ಯೋಗಿಯಾಗಿದ್ದಾನೆ, ಈಶ್ವರನಾಗಿದ್ದಾನೆ. ಆದ್ದರಿಂದ ವರಾಹ ಪುರಾಣದ ಹೇಳಿದ ಮಾತು, ಅವನಿಗೆ ಮನುಷ್ಯರಿಗೆ ಹೇಳೋ ದೋಷಗಳನ್ನು ಯಾವುದು ಹೇಳೋದಕ್ಕೆ ಹೋಗ್ಕೂಡುದು. ಚಿತ್ರಂ ನಚೈತ ತ್ವಯಿ ಕಾರ್ಯ ಕಾರಣೇ. ಪರಮಾತ್ಮ ನೀನು ಕಾರ್ಯನೂ ಹೌದು ಕಾರಣನೂ ಹೌದು. ಒಂದು ಕಾರ್ಯ ಪದಾರ್ಥಗಳಲ್ಲೂ ಇದ್ದಿ, ಕಾರಣ ಪದಾರ್ಥಗಳಲ್ಲೂ ಇದ್ದಿ. ಚಿತ್ರಂ ನಜೆ, ನಿನ್ನದು ಆಶ್ಚರ್ಯ ಅಲ್ಲ ಇದು. ನೀನು ಭಾರಿ ದೊಡ್ಡವನಾದ್ರಿಂದ ಅದನ್ನೆಲ್ಲ ಮಾಡ್ತೀಯ ಅಂತ ಹೇಳ್ತಾರೆ. ಹೀಗಾಗಿ ದೇವರಲ್ಲಿ ಏನು ಚಿಂತನೆ ಮಾಡಬಾರದು, ವಿರುದ್ಧ ಗುಣಗಳನ್ನು ಬೇರೆಯವರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ಮಾತ್ರ ಅಣುವರಣೀಯಾನ್ ಮಹತೋಮಹಿಯಾನ್, ಚಿಕ್ಕವರು ಚಿಕ್ಕ ಅತಿ ಚಿಕ್ಕ ರೂಪನೂ ಇದೆ, ದೊಡ್ಡ ರೂಪನೂ ಇದೆ, ಸೈಮಿಲ್ಟೇನಿಯಸ್ ಆಗಿದೆ ದೇವರ ಮಹಿಮೆ ಅದು. ಆದರೆ ಉಳಿದವರಿಗೆ ಇಲ್ಲ, ಚಿಕ್ಕ ರೂಪ ಇದ್ರೆ ಏನಿರೋದಿಲ್ಲ, ದೊಡ್ಡ ರೂಪ ಇರೋದಿಲ್ಲ, ದೊಡ್ಡ ರೂಪ ಇದ್ರೆ ಏನಿರೋದಿಲ್ಲ, ಚಿಕ್ಕ ರೂಪ ಇರೋದಿಲ್ಲ. ದೇವರಿಗೆ ಎರಡೂ ಇದೆ. ಅದು ಆತನ ಅಚಿಂತ್ಯದ್ಭುತ ಶಕ್ತಿ. ಆದ್ದರಿಂದ ಉಳಿದವರಿಗೆ ಕೇಳೋ ಪ್ರಶ್ನೆಗಳನ್ನು ದೇವರಲ್ಲಿ ಕೇಳಬಾರದು. ಇದು ಲೋಕದಲ್ಲಿ ಹಾಗೆ, ನಿಂತು ನೀರಿದೆ, ಹರಿಯೋ ನೀರಿದೆ, ಎಷ್ಟು ವ್ಯತ್ಯಾಸ ಇದೆ? ಈಗ ಹರಿಯೋ ನೀರಲ್ಲೇ ತಾನೇ ನಿಲ್ತಾನೆ, ಸ್ನಾನ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅಂದ್ರೆ ತಂದು ಪೂಜೆಗೆ ಕುಡಿತಾನೆ, ಇದು ಮಾಡ್ತಾನೆ, ಪೂಜೆ ಮಾಡೋರು ಪೂಜೆನೂ ಮಾಡ್ತಾರೆ, ಕುಡಿಯೋರು ಕುಡಿದು ಕುಡಿತಾರೆ, ಕಾಲಿಟ್ಟು ನೀರು ಅದು ತೊಟ್ಟಿಯಲ್ಲಿ ಕಾಲಿಟ್ಬಿಟ್ರೆ ಮುಗಿದು ಮತ್ತೆ ಕುಡಿಯೋದಿಲ್ಲ. ಅದು ಯಾಕೆ ಯಾಕೆ ಅದು ಹರ್ಕೊಂಡು ಹೋಗ್ತಾ ಇದೆ, ಹರ್ಕೊಂಡು ಹೋಗಿ ಶುದ್ಧ ಆಗಿಬಿಡುತ್ತಾಗಲಿ, ಇಲ್ಲ ಪ್ರಶ್ನೆ ಇಲ್ಲ. ಈಗ ಅದು ಕೊಳಕು ಅಂದ್ರೆ ಕೊಳಕೇನೆ, ಮುಗಿದೋಯ್ತು. ತೊಟ್ಟಿನ ನೀವು ದೇವ್ರಿಗೆ ಹೊಲಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ದೇವ್ರ ಗುಣ ಸಮುದ್ರ, ಬರೀ ನದಿಗಳಿಗೆ ದೋಷ ಇಲ್ಲ, ಸಮುದ್ರಕ್ಕೆ ಸಮುದ್ರಕ್ಕೆ ದೋಷದ ಪ್ರಶ್ನೆನೇ ಇಲ್ಲ. ಗುಣ ಸಮುದ್ರ ಪರಮಾತ್ಮನಾದ್ದರಿಂದ ಯಾವ ದೋಷನೂ ಬರೋದಿಲ್ಲ. ಅದಕ್ಕೆ ದೊಡ್ಡವರು ಮಾಡಿದ ಚಿಕ್ಕವರು ಮಾಡುವ ಜಾತಕ್ಕೆ ಹೇಳ್ತಾರೆ ಕೆಲವನ್ನ, ಅಂದರೆ ನದಿಗೆ ಅಪ್ಲೈ ಆಗೋ ಗುಣಗಳು ತೊಟ್ಟಿಗೆ ಅಪ್ಲೈ ಆಗೋದಿಲ್ಲ, ಬಾವಿಗೆ ಅಪ್ಲೈ ಆಗೋದಿಲ್ಲ. ಅದೇ ರೀತಿಯೇ ದೇವರಿಗೆ ಅಪ್ಲೈ ಆಗೋ ಕಣಗಳನ್ನು ಸಾಮಾನ್ಯರ ಚಿಂತನೆ ಮಾಡಬಾರದು. ಕೆಲವನ್ನ ಅಳವಡಿಸ್ಕೊಂಡು ಟ್ರೈ ಮಾಡಬೇಕು ಅಷ್ಟೇ ಹೊರತು, ದೊಡ್ಡ ಪದಾರ್ಥ ದೊಡ್ಡ ಪದಾರ್ಥನೇ, ಚಿಕ್ಕ ಪದಾರ್ಥ ಚಿಕ್ಕ ಪದಾರ್ಥನೇ. ಇತ್ಯಾದಿ ಐಶ್ವರ್ಯೇಣೈವ ವಿರುದ್ಧ ಧರ್ಮ ವಿರೋಧ ಉಕ್ತೇಹೇ. ಪರಮಾತ್ಮನ ವಿಚಿತ್ರವಾದ ಐಶ್ವರ್ಯ ಅಂತ ಹೇಳಿದ್ರೇನು, ಈಶ್ವರಸ್ಯ ಭಾವ ಐಶ್ವರ್ಯಂ, ಕೇಪಬಿಲಿಟಿ ಕೆಪ್ಯಾಸಿಟಿ ದೇವರಿಗೆ ಇರೋದ್ರಿಂದ ಎಲ್ಲ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಆದರೆ ದೋಷ ಮಾತ್ರ ಯಾವುದಕ್ಕೂ ಇಲ್ಲ ಅಂತ ತಿಳಿಸಿದೆ. ಮುಂದೆ ಭಾಷ್ಯ, ಮಹಾತಾತ್ಪರ್ಯಾಚ್ಯ ತ್ವಯಿತಿ ಬ್ರಹ್ಮಣಿ ಈಶ್ವರೇ ಇತಿ ಸಂಪೂರ್ಣ ಐಶ್ವರ್ಯೇ. ಪರಮಾತ್ಮ ಎಂಥ ಈಶ್ವರ ಅಂದರೆ ಸಂಪೂರ್ಣ ಐಶ್ವರ್ಯ ಹೊಂದಿದವನು. ಉಳಿದವರಲ್ಲಿ ಈಶ್ವರತ್ವ ಹೇಳಿದರೆ ಅದು ರಿಲೇಟಿವ್ ಸೆನ್ಸ್ನಲ್ಲಿ, ಆದರೆ ದೇವರಲ್ಲಿ ಈಶ್ವರತ್ವ ಹೇಳಿದಾಗ ಅಬ್ಸಲ್ಯೂಟ್ ಸೆನ್ಸ್ ಅದಕ್ಕೆ ಸಂಪೂರ್ಣ ಐಶ್ವರ್ಯ ಅಂದರೆ ಅಬ್ಸಲ್ಯೂಟ್ ಐಶ್ವರ್ಯ. ನ ಯೋಗಿತ್ವಾತ್ ಕಿಂತು ಈಶ್ವರತ್ವಾತ್, ನ ಯೋಗಿತ್ವಾತ್ ಪರಮಾತ್ಮ ಯೋಗಿ ಬರೀ ಯೋಗಿಯಾಗಿಲ್ಲ, ಈಶ್ವರನಾಗಿದ್ದಾನೆ, ಯೋಗಿಯಾಗಿದ್ದಾನೆ. ಕಾರ್ಯಕಾರಣೆ ಯೋಗಿಯಾಗಿದ್ದರೆ ಯೋಗ ಲಿಮಿಟೇಷನ್ ಇರುತ್ತೆ, ಯೋಗ ಶಕ್ತಿಗೂ ಲಿಮಿಟೇಷನ್ ಇರುತ್ತೆ. ದೇವರದ ಅಂಥ ಯೋಗ ಅಲ್ಲ, ಯೋಗೇಶ್ವರ ದೇವರಾದ್ದರಿಂದ ಆತನಿಗೆ ಸಾಮಾನ್ಯರ ಪ್ರಶ್ನೆ ಕೇಳೋದಕ್ಕೆ ಬರೋದಿಲ್ಲ. ಕಾರ್ಯಕಾರಣೆ ಸಕಲ ಕಾರ್ಯೋತ್ಪಾದನ ಸಾಮರ್ಥ್ಯೋಪೇತೆ, ಸಕಲ ಕಾರ್ಯಗಳಲ್ಲೂ ಇದ್ದಾನೆ, ಕಾರಣದಲ್ಲೂ ಇದ್ದಾನೆ. ಎಂಥ ಕಾರ್ಯವನ್ನು ಮಾಡತಕ್ಕಂತಹ ಸಾಮರ್ಥ್ಯ ದೇವರಿಗಿದೆ. ಮಧ್ಯಾಹ್ನ ಸೂರ್ಯ ಕಾಣಬೇಕು, ಕಾಣದಂತೆ ಮಾಡಿಬಿಡ್ತಾನೆ. ಉದಾಹರಣೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ. ಅಚಿಂತ್ಯ ಅದ್ಭುತ ಶಕ್ತಿ ಅವೆಲ್ಲ ಕೂಡ. ಒಂದಿಷ್ಟು ಮಣ್ಣಾಕೋತಾನೆ ಪಾತಿ, ಇಡೀ ಬ್ರಹ್ಮಾಂಡ ತೋರಿಸ್ತಾನೆ. ಯಾರಿಗೆ ಸಾಧ್ಯ ಇದೆ ಅದು? ಆ ಮಣ್ಣು ತೋರಿಸೋಕ್ಕೂ ಬರೋದಿಲ್ಲ, ಬ್ರಹ್ಮಾಂಡ ತೋರಿಸೋದು ಬೇಡ, ನಿಮಗಿಂದಲೇ ಮಣ್ಣು ಕೂಡ ಕಾಣೋದಿಲ್ಲ. ಇತ್ಯಾದಿ ಇತಿ ಕ್ರಿಯಾವಿಶೇಷಣಂ ವಿರುದ್ಧಾನಾಂ ಅನ್ಯತ್ರ ಸಹ ಅನವಸ್ಥಿತಾನಾಂ ಧರ್ಮಾಣಾಂ ಭಗವತ್ಯ ವಿರೋಧಸ್ಯ ಸಹ ಅವಸ್ಥಾನಸ್ಯ ಮುಕ್ತೇಹೆ. ಕರೆಕ್ಟಾಗಿ ನೆನಪಿಡ್ಕೋ ವಾಕ್ಯನ. ವಿರುದ್ಧಾನಾಂ ಅನ್ಯತ್ರ, ಬೇರೆ ಕಡೆ ವಿರುದ್ಧವಾಗಿವೆ. ಸಹ ಅನವಸ್ಥಿತಾನ, ಒಂದೇ ಕಡೆ ಇರೋದಿಲ್ಲ. ಆದರೆ ಅಂಥ ಧರ್ಮಾಣ ಪ್ರಾಪರ್ಟಿಗಳು ಕೂಡ ಭಗವತಿ ಅವಿರೋಧಸ್ಯ ಸಹ ಅವಸ್ಥಾನಸ್ಯ ಉಕ್ತೇ, ದೇವರಲ್ಲಿ ಮಾತ್ರ ಒಂದೇ ಕಾಲಕ್ಕೆ ಒಂದೇ ರೀತಿ ಇರುತ್ತೆ. ಅದಕ್ಕೆಲ್ಲ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ದೇವರ ಕಾಲದಲ್ಲಿ ಏನಿದೆ? ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಸರಿಯಾಗಿ ಶೋಕ ಅರ್ಥ ಮಾಡ್ಕೋಬೇಕು. ಸಂಚಿಂತೆಯೇ ಭಗವತ ಚರಣಾರವಿಂದಂ ಗೊತ್ತಾಯ್ತಾ? ಯಾವುದದು ಸರ್ವ ವೇದ ಯಾವ್ದು ಹೇಳ್ತಾ ಇದ್ದೆ? ಶೋಕ ಇದೆ, ಧ್ಯಾನ ಶೋಕ ಅದು. ಸಂಚಿಂತೆಯೇ ಭಗವತಃ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಏನಿದೆ ಪರಮಾತ್ಮ ಪಾದದಲ್ಲಿ? ಕಮಲದ ಚಿಹ್ನೆ ಇದೆ, ಆ ಕಮಲದ ಚಿಹ್ನೆ ಇದೆ. ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನ, ಎಲ್ಲ ಪದಾರ್ಥಗಳು ಜೊತೆಗಿವೆ. ಆದರೆ ಕೆಲವು ಪದಾರ್ಥ ಇರಬಾರದು, ಒಂದಿದ್ರೆ ಮತ್ತೊಂದು ಇರೋದಿಲ್ಲ. ಪರಮಾತ್ಮನ ಪಾದ ಕಮಲದಂತನೂ ಇದೆ, ಕಪ್ಪು ಕಮಲದಂತನೂ ಇದೆ. ಆದರೆ ವಜ್ರ ಇದೆ, ಅಂಕುಶನೂ ಇದೆ. ಎಲ್ಲ ಪರಸ್ಪರವಾಗಿ ವಿರುದ್ಧವಾದಲ್ಲಿ ಏನು ಸೇರ್ಕೊಂಡ್ಬಿಟ್ಟಿದೆ? ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಯಾತಕ್ಕೆ? ಪರಮಾತ್ಮನಲ್ಲಿ ಯಾವ ಧರ್ಮಗಳಿಗೂ ವಿರೋಧ ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ. ಇದು ದೇವರ ಮಹಿಮೆ. ಆ ಅರ್ಥದಲ್ಲಿ ವ್ಯಾಸ ಭಗವತ ಚರಣಾರವಿಂದಂ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಇವೆಲ್ಲ ಕೂಡಿದೆ. ಪರಮ ಸೂರ್ಯನ ಪ್ರಕಾಶ ಇದೆ, ಚಂದ್ರನ ಕಾಂತಿ ಇದೆ. ಒಂದಿದ್ರೆ ಇನ್ನೊಂದಿರೋದಿಲ್ಲ. ಸೂರ್ಯನಲ್ಲಿ ಪ್ರಖರತೆ ಇದೆ, ಸಂಪುಗ ಶಕ್ತಿ ಇದೆ. ಚಂದ್ರನಲ್ಲಿ ಅದೇ, ದೇವರಲ್ಲಿ ಎರಡೂ ಇದೆ ಒಟ್ಟಿಗೆ. ಇದು ದೇವರ ಹೆಚ್ಚ ನರ ಸಿಂಹ. ಇಲ್ಲಿ ಸಿಂಹ ಆದ್ರೆ ನರ ಅಲ್ಲ, ನರ ಆದ್ರೆ ಸಿಂಹ ಅಲ್ಲ. ದೇವರು ಏನಾಗಿದ್ದಾನೆ? ಎರಡೂ ಆಗಿದ್ದಾನೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಮಹಿಮೆಯನ್ನು ತೋರಿಸೋ ಕೆಲಸ, ದೊಡ್ಡ ಕೆಲಸಗಳು ಇಷ್ಟು ಕೂಡ. ವಿರುದ್ಧಾನಾಂ ಅನ್ಯತ್ರ ಸಹ ಅನವಸ್ಥಿತಾನಾಂ ಧರ್ಮಾಣಾಂ ಭಗವತಿ ಅವಿರೋಧಸ್ಯ ಸಹ ಅವಸ್ಥಾನಸ್ಯ ಉಕ್ತೇಹೆ ತಥಾಚ ಬಾದರಾಯಣೀಯಂ ಮತಂ ಅವಲಂಬಮಾನಸ್ಯ ಏವಂ ವಿರೋಧ ಸಮಾಧಾನಂ ಅಸಂಪ್ರದಾಯಕಮಿತಿ ಭಾವ. ಆದ್ದರಿಂದ ಒಟ್ಟಿಮೆ ಹೇಳ್ತಾರೆ ಅದ್ವೈತಿಗಳೇ, ಬಾದರಾಯಣೀಯಂ ಮತಂ ಅವಲಂಬಮಾನಸ್ಯ, ಬಾದರಾಯಣರ ಮತ, ವೇದವ್ಯಾಸರ ಮತ, ಅದನ್ನು ಯಾರು ಅವಲಂಬಿಸಿರ್ತಾರೋ ಅವರಿಗೆ ನೀನು ಹೇಳ್ತಕ್ಕಂಥ ದೋಷ ಬರೋದಿಲ್ಲ. ಅದರಿಂದಾಗಿನೇ ನೀನು ಹೇಳ್ತೀನಿ ಅಂದರೆ ವೇದವ್ಯಾಸರ ಮತ ಒಪ್ತಾ ಇಲ್ಲ ನೀನೀಗ. ಬ್ರಹ್ಮಸೂತ್ರ ಭಾಷ್ಯ ಬರೆಯೋದು ಅವ್ರ ಮಾತೇ ಒಪ್ಪೋದಿಲ್ಲ ಅಂದ್ರೆ ಏನರ್ಥ? ಈಗ ಬ್ರಹ್ಮಸೂತ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಕಂಪ್ನಿಲೂ ಒಪ್ಪಬೇಕಾದ್ರೆ, ಇಲ್ಲದ್ರೆ ಡಿಸ್ಮಿಸ್ ಆಗ್ತಾನೆ ಅಷ್ಟೇ. ಸೊ ಬ್ರಹ್ಮಸೂತ್ರ ಭಾಷ್ಯ ಬರೋದ ಮೇಲೆ ನೀನು ಸರ್ವಧರ್ಮೋಪತ್ತೇಶ್ಚ, ಎರಡನೇ ಅಧ್ಯಾಯದ ಮೊದಲನೇ ಪಾದ ಕೊನೆಯ ಸೂತ್ರ, ದೇವರಲ್ಲಿ ಎಲ್ಲ ವಿಧವಾದ ಗುಣಗಳು ದೇವರಲ್ಲಿ ಇದೆ ಅಂತ ಹೇಳ್ಬಿಟ್ಟಿದ್ದ. ಅದನ್ನು ಒಪ್ಪದಾದ್ರೆ ನೀನು ಈ ಪ್ರಶ್ನೆ ಕೇಳಾಗಿಲ್ಲ. ಒಪ್ಪದೆ ಹೋದ್ರೆ ನೀನು ಇವನೇ ಇಲ್ಲ, ಬಾದರಾಯಣ ಮತನೇ ಬಿಟ್ಟವನಾದ್ರಿಂದ ನಿನಗೆ ಸಿದ್ಧಾಂತಕ್ಕೆ ಬೆಲೆನೇ ಇಲ್ಲ. ಸರಿಯಾಗಿ ಇದೆಲ್ಲ ಮಾತುಗಳನ್ನ ಅರ್ಥ ಮಾಡಿಕೊಂಡ್ರೆ ಅವರು ವಿರೋಧ ಪರಿಹಾರ ಮಾಡೋದಕ್ಕೂ ನಾವು ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಅವ್ರ ವಿರೋಧ ಪರಿಹಾರ ಏನದು? ದೋಷ. ಆದರೆ ನಮ್ಮ ವಿರೋಧ ಪರಿಹಾರ ಅಂಬುದು ಪರಮಾತ್ಮನ ಮಹಿಮೆ. ದೇವರ ಮಹಿಮೆ ಹೆಚ್ಚು ಮಾಡತಕ್ಕಂಥ ಅರ್ಥ ನಾವು ಮಾಡಿದ್ದೇವೆ. ದೇವರನ್ನೇ ಕಟ್ ಮಾಡೋ ಕೆಲಸ ಅವನು ಮಾಡ್ತಿದ್ದ. ಎರಡು ಬ್ರಹ್ಮ ಎರಡು ಬ್ರಹ್ಮ ಅಂತೇಳಿ ತಲೆ ಕೇಳಿಸ್ಬಿಡ್ತಾರೆ. ಮಹಾತಾತ್ಪರ್ಯಾಚ್ಯ, ಇನ್ನೊಂದು ಕಾರಣ ಇದೆ. ಮಹಾತಾತ್ಪರ್ಯಾಚ್ಯ ಅದೇನು ಅಂತ ಹೇಳ್ತಾರೆ? ಇತಶ್ಚ ತತ ಅಯುಕ್ತ ಮಿತ್ಯಾಹ ಮಹಾತಾತ್ಪರ್ಯಾಚ್ಯ. ನೀನೇನೇನು ಹೇಳ್ತಿದ್ದಿ ಜೀವ ಪರಮಾತ್ಮನ ಪಾಲ್ಟ್ ಅಂತ ಅರ್ಥ ಮಾಡಕ್ಕೆ ಹೋಗಿಬಿಟ್ಟು ಇನ್ನೇನು ಕಷ್ಟಪಡ್ತಿದ್ದೀಯಲ್ಲ, ಅದು ಸರಿಯಲ್ಲ. ಪರಮಾತ್ಮರ ಸರ್ವೋತ್ತಮತ್ವದಲ್ಲೇ ಮಹಾತಾತ್ಪರ್ಯ ಇರೋದು. ಮಹಾತಾತ್ಪರ್ಯ ಅನ್ನೋ ಪದ ತುಂಬಾ ಸರಿ ತೆಲ್ಲಿ ಉಪಯೋಗಿಸಿದ್ದಾರೆ, ನೆನಪಿದೆಯಾ? ಮಹಾತಾತ್ಪರ್ಯ ಅಂತ ಮತ್ತೆ ಮತ್ತೆ ಉಪಯೋಗಿಸಿರೋ ಎಲ್ಲಿ ಜ್ಞಾಪಕ ಇದೇನು? ಎಲ್ಲಿ ತುಂಬಾ ಸರಿ ಆಚಾರ್ಯ ಉಪಯೋಗಿಸಿರೋದು, ಕೊಟೇಶನ್ ಅಲ್ಲ. ಆಚಾರ್ಯ ಹೆಚ್ಚು ಉಪಯೋಗಿಸಿರೋದು ಎಲ್ಲಿ ಅದನ್ನು? ಅಲ್ಲ, ವಿಷ್ಣು ಸತ್ಯ ನಿರ್ಣಯದಲ್ಲಿ ಯುಕ್ತಂಚ ವಿಷ್ಣು ಸರ್ವೋತ್ತಮತ್ತೆ ಮಹಾತಾತ್ಪರ್ಯಂ ಸರ್ವಾಗಮ ನಮ್ಮ ಎಷ್ಟು ಹೇಳಿದಾರೆ ಮಾತನ್ನ ಅದರಲ್ಲಿ. ಅದರಿಂದ ಮಹಾತಾತ್ಪರ್ಯ ಅಚ್ಚ, ಏನು ಮಹಾತಾತ್ಪರ್ಯ, ದೇವರು ಮಹಿಮೆ ಹೇಳೋದೇ ಪರಮ ದೊಡ್ಡ ಮಹಾತಾತ್ಪರ್ಯ. ಆ ವಿಷಯ ಹೇಳಿದ ಅಬ್ಬ ಎಷ್ಟು ದೊಡ್ಡವರು, ನಮ್ಗೆ ಆಗದಿದ್ದು ಮಾಡಿದಾಗ ಏನನ್ಸುತ್ತೆ, ಅಬ್ಬ ಎಷ್ಟು ದೊಡ್ಡ, ತಕ್ಷಣ ಹೇಳಿಬಿಡುತ್ತೆ. ಅದರಲ್ಲೇ ತಾತ್ಪರ್ಯ ಇರೋದ್ರಿಂದ ನೀನು ಹೇಳೋ ದೇವರ ಮಹಿಮೆ ಕಡಿಮೆ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇವತ್ತೆಲ್ಲ ಮಾಡ್ತಿರೋದು ಹಾಗೆ ತಾನೆ, ಆಧುನಿಕರು ವಿಚಾರವಾಗಿ ನೆನೆಸ್ಕೊಂಡ್ಬಿಟ್ಟು ರಾಮ ದೇವರಲ್ಲ, ಗೊತ್ತಾಯ್ತಾ, ನರಸಿಂಹ ಕಥೆ ನಡೆದೇ ಇಲ್ಲ, ಒಪ್ಕೋಬೇಕಾಗ ದೊಡ್ಡವನು ಅಂತೇಳಿ ಕಥೆ ನಡೆದೇ ಇಲ್ಲ. ಅದು ಈ ರೀತಿ ಕೃಷ್ಣ ಗೋರ್ಧಗಿರಿ ಎತ್ತೇ ಇಲ್ಲ, ಈ ರೀತಿ ಎಲ್ಲ ಗೀತಾ ಉಪದೇಶ ಮಾಡೇ ಇಲ್ಲ, ಇವೆಲ್ಲ ಶುರು ಮಾಡಿದ್ದಾರೆ ಆಧುನಿಕರು. ಏನಂದ್ರೆ ದೇವರು ಹೇಗೆ ಸಾಧ್ಯ ಅಂತ ರಣರಂಗದಲ್ಲಿ ಯಾರು ಉಪದೇಶ ಮಾಡೋಕ್ಕಾಗತ್ತಾ, ಯಾರು ಆಮೇಲೆ ಸೇರಿಸಿದ್ದಾರೆ, ಸಾಮಾನ್ಯರಿಗೆ ಏನಾಗುತ್ತೆ ಇದು, ಹೌದು ಕರೆಕ್ಟ್ ಅನಿಸ್ಬಿಡುತ್ತೆ. ಈ ರೀತಿ ಮಾಡಿ ತೆರೆ ಕೇಳಿಸ್ತದೆ. ಯಾಕಂದ್ರೆ ಕೃಷ್ಣನ ಕಥೆ ನಮ್ಮ ಕಥೆ ಎಲ್ಲ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಅದು ನಮ್ಮ ಕಥೆ ಅಂತ ಆಗಿದ್ದಿದ್ರೆ ರಣರಂಗ ಉಪದೇಶ ಮಾಡಿ ಸರಿ. ದೇವ್ರ ಕಥೆ ಅಂತ ಭಗವಾನ್ ಉವಾಚ ಅಂತ ಹೇಳಿದ ಮೇಲೆ ಭಗವಾನ್ ಹೇಗೆ ಮಾತಾಡ್ತೀವಿ, ಏನರ್ಥ ಅದಕ್ಕೀಗ? ಅದ್ರ ಉತ್ತರ ಅಲ್ಲೇ ಇದೆ. ಅದರೊಳಗೆ ಹಾಲು ಬೆಳಗಿದೆ ಎಂಬುದಕ್ಕೂ ಟಾರು ಬೆಳಿ ಎಷ್ಟು ವ್ಯತ್ಯಾಸ ಇದೆ? ಟಾರು ಬೆಳಗಿದೆ ಅಂದ್ರೆ ಇದಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಲು ಬೆಳಗಿದೆ ನ್ಯಾಚುರಲ್, ಹಾಲು ಬೆಳಗಿರೋ ನ್ಯಾಚುರಲ್ಲು, ಟಾರು ಬೆಳಗ ಇರದೇ ಇರೋದು ನ್ಯಾಚುರಲ್. ಅದ್ಮೇಲೆ ಜೀವನ ಗುಣ ದೇವರಲ್ಲಿ ಅಪ್ಲೈ ಮಾಡಿದ್ರೆ ಹೇಗೆ ಸಾಧ್ಯ ಆಗುತ್ತೆ? ಈ ರೀತಿ ಮಾಡಿ ಎಲ್ಲ ತೆಗೆದು ಹಾಕ್ಬಿಡ್ತಾರೆ. ರಾಮಾಯಣ ಎಲ್ಲ ತೆಗೆದು ಹಾಕ್ಬಿಟ್ಟು ನಾವು ಹೇಗೆ ನೋಡ್ತೇವೆ ಅಂದರೆ ಬರೀ ಮನುಷ್ಯರ ಕಥೆಯಾಗಿ ನೋಡೋಣ, ಇದು ಅವ್ರ ವಾದ. ಆ ರೀತಿ ಮಾಡಿ ಎಷ್ಟು ತಪ್ಪಾಗುತ್ತದೆ? ಅದ್ವೈತಗಳು ಮಾಡಿದ್ದು ಹಾಗೇನೆ, ದೇವರಿಗೂ ಜೀವರಿಗೂ ಐಕ್ಯ ಕೊಡ್ಸಕ್ಕೆ ಬರೋದಿಲ್ಲ. ಹೌದಲ್ಲೋ, ದೇವರ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ, ಜೀವ ಭಾರಿ ಚಿಕ್ಕವನು, ಐಕ್ಯ ಕೂಡೋದಿಲ್ಲ ಅಂತೇಳಿ ಒಂದು ಕೆಲಸ ಮಾಡೋಣ. ದೇವರ ದೊಡ್ಡ ಗುಣಗಳೆಲ್ಲ ತೆಗೆದು ಹಾಕ್ಬಿಡೋದು, ಜೀವರ ಸಣ್ಣ ಗುಣಗಳೆಲ್ಲ ತೆಗೆದು ಹಾಕ್ಬಿಡೋದು, ಇಬ್ಬರು ಜಾಯಿನ್ ಮಾಡೋದು. ಆಮೇಲೆ ಇವ್ರ ವಾದನೇ, ಇವ್ರು ಮಾಡ್ತಿರೋ ವಾದ ಅಂಥದ್ದೇ ವಾದ ಮಾಡ್ತಾರೆ. ರಾಮಾಯಣ ಮಹಾಭಾರತ ಬಂದಿರೋ ಗುಣಗಳೆಲ್ಲ ತೆಗೆದು ಹಾಕಿಬಿಟ್ರೆ ದೇವ್ರ ಕಥೆ ಆಗಲೇ ಇಲ್ಲ. ಆಮೇಲೆ ಅದು ದೇವ್ರ ಕಥೆ ಆಗಿ ಆಗಿದೆ ಎಂಬುದು ಗೊಂದೇ ಗುರುತು. ಆ ರೀತಿ ಯಾರು ಮನುಷ್ಯನ ಕಥೆನೂ ಉಳ್ಕೊಂಬರಲಿಲ್ಲ. ಇಷ್ಟು ದಿವಸಗಳಲ್ಲಿ ಎಷ್ಟು ಅತ್ಯಂತ ಕೆಟ್ಟ ಕೆಟ್ಟ ಮಹಾರಾಜರಾದರು, ತಮ್ಮ ವಿಗ್ರಹ ಪೂಜೆ ಏನೇನೋ ಮಾಡಿಕೊಂಡ್ರು, ಯಾರ ಕಥೆ ಉಳಿಲೇ ಇಲ್ಲ. ಇದು ಉಳಿತು, ಯಾಕೆಂದ್ರೆ ಸತ್ವ ಇತ್ತು, ಉಳಿ ಸುಳ್ಳಾಗಿತ್ತು, ಹೋಗಿಬಿಡುತ್ತೆ ಅಷ್ಟೇ. ಅದರಿಂದ ಇವರು ಸುಳ್ಳು ಅಂತ ಹೇಳಿ ವೀನ ತನ್ನ ರಾಜ ದೇವರು ಅಂತ ಕರ್ಕೊಂಡು, ಅದು ಸುಳ್ಳು ಕರೆಕ್ಟ್. ಕೃಷ್ಣ ತನ್ನ ದೇವರು ಅಂತ ಕರ್ಕೊಂಡು, ಅದು ಸುಳ್ಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ವೀನ ಏನು ತೋರಿಸ್ ಸುಳ್ಳು ಹೇಳ್ಕೊಂಡ ಸತ್ತೋದ ಕೊನೆಗೆ. ಕೃಷ್ಣ ಗೋವರ್ಧ ಎಲ್ಲ ತೋರಿಸ್ತಾ ಬರ್ತಾರೆ. ಇದನ್ನು ಸಸ್ಪೆಕ್ಟ್ ಮಾಡಾಗಿಲ್ಲ. ಇವತ್ತು ಇಬ್ಬರು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಯಾರು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗ್ತದಲ್ಲ. ಒರಿಜಿನಲ್, ಏ ಅಲ್ಲಯ್ಯ ಇವನು ಒಬ್ಬರು ಕೊಟ್ಟ 35%, ಇನ್ನೊಬ್ರು ರ್ಯಾಂಕ್ ಎಲ್ಲರೂ ನೋಡ್ತಾವೆ. ಏ ಇಂಪಾಸಿಬಲ್, ಹೋಗು ಸುಳ್ಳು ಮಾಡಿದ್ದೀನಿ ಅಂದರೆ 100 ತೊಗೊಂಡಿದ್ದು ಅವ್ನು ಬುದ್ಧಿವಂತ ತೊಗೊಂಡಿದ್ದಾನೆ. ಎಲ್ಲೆಲ್ಲ ಹಾಗೆ 100 ತೊಗೊಳಕ್ಕೆ ಸಾಧ್ಯ ನೀನೀಗ ಅಂತ ಕೇಳಿದ್ರೆ ಏನು ಮಾಡ್ಬೇಕು ಅದಕ್ಕೆ ಪ್ರಶ್ನೆ? ಅವನು ಇವನು ತೊಗೊಂಡಕ್ಕಾಗಿಲ್ಲ ಅಂಬೋದು ಹೌದು, ಅದು ತೊಗೊಂಡಿದ್ದಾನೆ ಎಂಬುದು ಹೌದು, ಜೀವರಲ್ಲಿ ಇಲ್ಲ ಅಂಬೋದು ಹೌದು, ದೇವರಲ್ಲಿ ಇದೆ ಎಂಬುದು ಹೌದು. ಇವ್ರ ವಾದ ಏನಂದ್ರೆ ನಮಗಾಗದ್ದು ಯಾವುದು ದೇವರಲ್ಲಿ ಒಪ್ಪಾರ. ಆದ್ದರಿಂದ ರಾಮಾಯಣ ಮಹಾಭಾರತ ಎಲ್ಲಿ ತರಬೇಕು? ನಾವು ಅದನ್ನ ನಮ್ಮ ಲೆವೆಲ್ಲಿ ತರಬೇಕು, ಗೊತ್ತಾಯ್ತಾ. ತಂದುಬಿಟ್ಟು ರಾಮ ಒಬ್ಬ ಮನುಷ್ಯ, ಸ್ವಲ್ಪ ಬುದ್ಧಿವಂತ, ಎಲ್ಲರಿಗಿಂತ ಭಾರಿ ಬುದ್ಧಿವಂತ, ಗೊತ್ತಾಯ್ತಾ. ಆದರೆ ಹೆಲ್ಪ್ಲೆಸ್ ಪಾಪ, ಎಲ್ಲರೂ ಇರೋದು ಹೆಲ್ಪ್ಲೆಸ್ ಆಗಿ ಪಾಪ ಕಾಡಿಗೆ ಹೋದ. ಪಾರ್ಚುನೇಟ್ಲಿ ಏನೋ ಕಪ್ಪಿಗಳು ಸಿಕ್ಕರು, ಏನೋ ಹೊಂದಾಣಿಕೆ ಮಾಡಿಕೊಂಡ, ವಾಲಿಗೂ ಬಂತ ಸ್ಥಿತಿ ಬಂದು, ಸುಗ್ರೀವನ ಸ್ಥಿತಿ ಬಂದಿತ್ತು, ಫ್ರೆಂಡ್ಶಿಪ್ ಸಿಕ್ತು, ಸಮೋ ಇಕ್ಕೊಟ್ಟು ಕಮ್ಮೋರ್ ಇದ್ದು ಕ್ಯಾಲಾಮಿಟಿ ಅಂತ ಲೆಕ್ಕ ಮಾಡಿದ್ರು, ಬಟ್ಟರೆ ಜನಕ್ಕೆ ಚಪ್ಪಾಳೆ ಹಾಕ್ಬಿಡಿದ್ರು, ಮೂರ್ಖದವ್ರು. ಇಂಥ ಕತೆ ಒಂದು ರಾಮಾಯಣ ಆಗ್ಬೇಕಾಗಿತ್ತು ಅದಕ್ಕೆ. ಇಂಥ ಕತೆ ಬೇಕಾಷ್ಟು ನಡೀತಾ ಇರುತ್ತೆ, ಅದೆಲ್ಲ ರಾಮಾಯಣ ಹಾಕಾಗೋದಿಲ್ಲ, ಅಂದ್ರೆ ಬುದ್ಧಿ ಇಲ್ಲ. ಬಟ್ ಇಂಥ ಮಾತುಗಳನ್ನೇ ಪ್ರಚಾರ ಮಾಡಿ 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 ತಲೆ ಕೆಡಿಸೋದವ್ರು. ಮತ್ತು 199 ಪಾಲ್ ಪುಸ್ತಕ ಬರೋದ್ರಲ್ಲಿ ನಮ್ಮವ್ರು ಪುಸ್ತಕ ಬರೆಯೋದೇ ಇಲ್ಲ, ಬೇರೆಯವರು ಬರೆಯೋದು ಬಿಡೋದೇ ಇಲ್ಲ. ಅದರಿಂದ ಬಿಂದುಮಾಡಿದಾರೆ ಬರೀತಾ ಇರ್ತಾರೆ ಪುಸ್ತಕಗಳು. ಬರೆದ ಬರೀ ಎಲ್ಲ ಪಾಂಡವರೆಲ್ಲ ಭಾರಿ ದೊಡ್ಡವರೇನಲ್ಲ, ಅವ್ರು ಭಾರಿ ನಿರ್ಗತಿಕರವರು, ಎಲ್ಲ ವಾಸ ಮಾಡಿಕೊಂಡು ಕಂಬಳಿ ಕಂಬಳಿ ಮಾಡ್ಕೊಂಡಿದ್ರು ಹೇಮಾಲಯದಾಗೆ, ಕಂಬಳಿ ಮಾಡ್ಕೊಂಡಿದ್ರಂತೆ. ಕಂಬಳಿಗಳು ಶಾಲೆಗೆಲ್ಲಿ ಮಾಡ್ತಾರಲ್ಲಿ ಹೋದಾಗ ಮಾಡ್ಕೊಂಡಿದ್ರು. ಯಾರ್ದೋ ಕಾಂಟ್ಯಾಕ್ಟ್ ಬಂತು, ಅವಾಗ ಜನ ಮಕ್ಕಳು ಹುಟ್ಟಿದ್ರು, ವಾಪಸ್ ಬಂದರು, ಒಂಥರ ಕ್ಲೇಮ್ ಮಾಡಿದ್ರು, ಇವ್ನು ಕೊಡಲಿಲ್ಲ, ಯುದ್ಧ ನಡೀತಾ, ಅದು ಫ್ಯಾಮಿಲಿ ಮ್ಯಾಟರ್ ಅದು ಅಂತ ಅಷ್ಟೇ. ಇವನು ಕೊಡೋದಿಲ್ಲ ಅವ್ರು ಸರಿ ಮತ್ತೆ ಏನೋ ಮಾಡ್ಕೊಂಡು ಮಾಡಿದ್ರು, ಹಾಳು ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೆ ತೆಗಿಬಾರ್ದು ಹಾಗೆಲ್ಲ. ಅದ್ವೈತ ಹೇಳ್ತಾರೆ ದೇವರ ವಿರೋಧ ಗುಣಗಳು ತೆಗೆದು ಬಿಡೋಣ ಅಂತ ಹೇಳಿದ್ರೆ ತೆಗೆಲಕ್ಕೆ ಹೋಗಬಾರ್ದು. ಇವ್ರ ವಾದನ ಅವ್ರ ವಾದನ ಅಂಥದ್ದೇ ವಾದ. ಇತಸ್ಥೆ ತದಯುಕ್ತ ಮಿತ್ಯಾಹ ಮಹಾತಾತ್ಪರ್ಯಾಚ್ಯ ಸಕಲ ವೇದಾನಾಂ ಪರಮೇಶ್ವರ ಗುಣೋತ್ಕರ್ಷೇ ಮಹಾತಾತ್ಪರ್ಯಂ. ಯಾವುದೇ ವೇದ, ಯಾವ ವೇದ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಯಾವುದೇ ಶಾಸ್ತ್ರ ತಗೊಂಡ್ರು ಕೂಡ ಶಾಸ್ತ್ರದ ಮಹಾತಾತ್ಪರ್ಯ ಏನದು? ವಿಷ್ಣು ಸರ್ವೋತ್ತಮತ್ವನೇ ಆಗಿರೋದ್ರಿಂದ ನೀನು ಮಾಡೋ ಅರ್ಥದಲ್ಲಿ ವಿಷ್ಣು ಸರ್ವೋತ್ತಮತ್ವ ಹೋಗಿಬಿಡುತ್ತೆ ಅಂತ ಅರ್ಥ ಮಾಡಬಾರದು. ಯಾವ ಅರ್ಥ ಮಾಡಬೇಕು? ವಿಷ್ಣು ಸರ್ವೋತ್ತಮತ್ವ ಬರೋ ಅರ್ಥನೇ ಮಾಡಬೇಕು. ತತ್ರ ಈಶ್ಚಿತೃತ್ವಾದೀನಾಂ ಮಿಥ್ಯಾತ್ವ ಕಲ್ಪನೆ ತದ್ವಿರೋಧ ಸ್ಯಾದಿತ್ಯರ್ಥ. ಪರಮಾತ್ಮನ ಸ್ಥಾನ ಅಂತ ಅಷ್ಟೇ ಒಪ್ಕೊಂಡ್ಬಿಟ್ಟು ಈಶ್ಚಿತ್ರಾದಿಗಳೆಲ್ಲ ಅವೆಲ್ಲ ಮಿಥ್ಯಾ ಮಾಯೆಯಿಂದ ಬಂದಿದ್ದು ಅಂತ ಹೇಳೋದಾದ್ರೆ ತದ್ವಿರೋಧ ಸ್ಯಾತ್, ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತೆ. ವಿಷ್ಣು ಸರ್ವೋತ್ತಮವನ್ನು ಮಹಾತಾತ್ಪರ್ಯಕ್ಕೆ ವಿರೋಧ ಬರೋದ್ರಿಂದ ಅಂತ ಅರ್ಥವನ್ನು ಮಾಡಬಾರದು. ಇದು ಆಧುನಿಕರಿಗೆ ಕೊಟ್ಟ ಉತ್ತರ ಇದು. ಅದ್ವೈತಿಗಳಿಗೂ ಖಂಡನೆ, ಆಧುನಿಕರಿಗೂ ಖಂಡನೆ ಇದು. ಯಾವುದನ್ನು ಒಪ್ಪಲಕ್ಕಾಗೋದಿಲ್ಲ ನಿನಗೆ, ಅದು ಸುಳ್ಳು ಅಂತ ಕರೆದ್ರೆ ನಿನ್ನ ಲಿಮಿಟೇಷನ್ ತೋರಿಸುತ್ತೆ ಹೊರತು ಸರಿ. ಕೂಪ ಮುಂಡೋಕ ಅಂತ ಕರೀತಾರಲ್ಲ ಹಾಗೆ, ಕೂಪ ಮಂಡೋಕಕ್ಕೆ ಏನು ಕಾಣಿಸುತ್ತೆ? ಈ ಬಾವಿ ಅಷ್ಟೇ ಪ್ರಪಂಚ, ಬೇರೆ ಪ್ರಪಂಚನೇ ಇಲ್ಲ. ಅದಕ್ಕೇನು ಕಂಡ್ರೆ ಅಷ್ಟೊಳಗೆ ಅಡ್ಜಸ್ಟ್ ಮಾಡ್ಬೇಕು ಅವನು. ಆ ರೀತಿ ಮಾಡಬಾರ್ದು, ಅದು ಗೊತ್ತ. ಅದ್ರ ಜ್ಞಾನ ಕಡಿಮೆ ಅಂತ ಒಪ್ಪಕ್ಕೆ ಹೊರತು ಶಾಸ್ತ್ರಾರ್ಥನ ಕಡಿಮೆ ಮಾಡಿಕೊಡುದು. ಬ್ರಹ್ಮಣಿ ಈಶ್ವರೇ ಇತಿ ಅನಯೋಹೋ ಅಪೌನ ವೃತ್ಯಾತ್ ಮುಂದೆ ಮೋಕ್ಷ ಇದೆಲ್ಲ ಮುಂದೆ ಹೊಸ ವಿಷಯ. ಮೋಕ್ಷೋ ಹಿ ಪರಮ ಮಹಾಪುರುಷಾರ್ಥ ತತ್ರಾಪಿ ಮೋಕ್ಷ ಏವ ಅರ್ಥ. ಇದಿಷ್ಟು ಭಾಗ ಹೇಗಿದೆ ಅಂದರೆ ವಿಷ್ಣು ತತ್ವ ನಿರ್ಣಯದಲ್ಲಿ ಬರುತ್ತೆ. ಮೋಕ್ಷೋ ಹಿ ಇದೇ ಮಾತು ಬರುತ್ತೆ ಹಾಗೆ. ಅದಕ್ಕೆಲ್ಲ ಆಚಾರ್ಯ ಮಾಡ್ತಾ ಮಾಡ್ತಾ ಹೊರಟು ಅದ್ವೈತಲ್ಲಿ ತಾತ್ಪರ್ಯ ಯಾತಕ್ಕೆ ಬರೋದು ಸಾಧ್ಯ ಇಲ್ಲ ಅಂತೇಳಿ ಸುಮಾರು ಒಂದು ಪೇಜಷ್ಟು ಬರೆದಿದ್ದಾರೆ. ಇಲ್ಲಿ ಹಾಗಲ್ಲ, ಎಂಟದ್ದು ಹುಡ ಬರೀತಾರೆ, ಭಾಳ ಡಿಟೇಲೇ ಬರೀತಾರೆ. ಅದು ಯಾತಕ್ಕೆ ಮಹಾತಾತ್ಪರ್ಯ ವಿಷ್ಣು ಸರ್ವೋತ್ತಮತೆ ಯಾತಕ್ಕೆ ಹೇಳಬೇಕು ವೇದಗಳು ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ತುಂಬ ಇಂಪಾರ್ಟೆಂಟ್ ಪೋರ್ಷನ್ ಇದು. ಇದು ಅರ್ಥ ಮಾಡ್ಕೊಳ್ಳೋದು ಸುಲಭ, ಪಾಯಿಂಟ್ಸ್ ಭಾರಿ ಜಾಸ್ತಿ ಇರೋದು. ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ತಿಳ್ಕೊಂಬಿಟ್ಟು ವಿಷ್ಣು ತತ್ವನೇ ರಿವೈಸ್ ಆಗುತ್ತೆ. ಆ ಭಾಗ ಓದ್ಕೊಂಬರ್ಬೇಕಾದ್ರೆ ಮನೆಗೋಗಿ ಸಿಗುತ್ತೆ, ಮೋಕ್ಷ ಪರಮಗಳು ಶುರುವಾಗುತ್ತೆ. ಅದು ಅನಿತ್ಯತ್ವ ಸದುಃಖತ್ವ ಧರ್ಮಾದ್ಯ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಮಿತಿ ಭಾರತೇ ಅಂತ ಹೇಳಿ. ಧರ್ಮಾರ್ಥ ಕಾಮ ಮೋಕ್ಷ ಧರ್ಮಾರ್ಥ ಕಾಮ ಸರ್ವೇಪಿ ನ ನಿತ್ಯ ಮೋಕ್ಷ ಏವ ಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಏತೇತ ವತಿಮಾನ್ ನರಹ ಇತಿ ಬಾಲ್ಯವೇಯ ಶ್ರುತಿ ಅಂತ ಶುರು ಮಾಡಿಬಿಟ್ಟು ಮೋಕ್ಷಸ್ಯ ವಿಷ್ಣು ಪ್ರಸಾದೇನ ವಿನಾನ ಲಭ್ಯತೆ ಮುಂದಿನ ವಾಕ್ಯ ಅದಿಷ್ಟು ಓದ್ಕೊಂಡ್ಬಿಡ್ಬೇಕು. ಅಲ್ಲಿ ಎರಡೆರಡು ಮಾನ ಹಾಕೋದ್ರೆ ಇಲ್ಲಿ 16 ವಾಕ್ಯ ಕೊಟ್ಬಿಟ್ಟಿದ್ದಾರೆ. ಒಂದಕ್ಕೊಂದು ಎರಡು ಹೆಲ್ಪ್ ಆಗತ್ತೇನ ಅದೇ ಹೇಳ್ತಿರೋದು. ತತ್ವನಿಗೆ ಹೋದ್ರೆ ಸಿಗುತ್ತೆ, ಪ್ರಥಮ ಪರಿಚ್ಛೇದದಲ್ಲಿ ಎಲ್ಲ ಬಂದ್ಬಿಡ. ಆ ಭಾಗ ಹುಡುಕ್ಬಿಟ್ಟು ಸರಿಯಾಗಿ ಓದ್ಬಿಟ್ಟು ಇದನ್ನ ಓದಿದ್ರೆ ಇದಕ್ಕದು ಪರಸ್ಪರ ಒಂದಕ್ಕೊಂದು ಏನಾಗಿದೆ. ನಮ್ಮ ಸರ್ವಮೂಲ ಹಾಗೆ ಪ್ರಿಂಟ್ ಮಾಡಿಸಿರೋದು, ನಮ್ಮ ಸರ್ವಮೂಲದ ಹಾಗೆ ಪೂರ್ತಿ ವಾಕ್ಯ ಹಾಗೆ ಕೊಟ್ಬಿಟ್ಟಿದೆ. ಸರಿಯಾಗಿ ಓದ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಅದು ನಾಳೆಯಿಂದ ಕಂಟಿನ್ಯೂ ಮಾಡಿ, ನಾಳೆ ದ್ವಾದಶಿ ಇರೋದಿಲ್ಲ ನಾಳೆ. ಓಂ ಜನ್ಮಾದ್ಯಸ್ಯ ಯದೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಪುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾ ನಿತ್ರಿಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್.